மம வாச்சமிமாம் பிரசுப்தாம் சஞ்சீவயத்யகில சக்திதரஸ்வதாம்னா அன்யாம்ச்ச ஹஸ்தசரணஸ்ரவணத்வகாதீன் பிராணான் நமோ பகவதே புருஷாய துப்யம் ஜெயதி ஹரிரசிந்த்யஹ சர்வதேவைக வந்த்யஹ பரமகுருரபீஷ்டா வாப்திதஸ் சஜ்ஜனானாம் நிகிலகுணகணர்ணோ நித்யநிர்முக்ததோஷஹ சரசிஜநயனோசௌ ஸ்ரீபதிர்மனதோனஹ யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. லசது ஸ்ரீமதானந்த தீர்த்தேந்திருண்ணோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி வாணிதே கரவாண்யம்ப சரணௌ ஹ்ருதி சர்வதா மத்வாக்ய சரணிர்பூயாத் ஸ்ரீமத் ஆச்சாரிய பாவகா. ஹராய பஜகா நிஷ்ட ஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோஹம் ஈடே சேதோபிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவ்ருட்சஸ்து ஜயாரியஹ காமதுக்ஸ்மிருதஹ சிந்தாமணிஸ்து வியாசாரியஹ முனித்ரயமுதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மேஹம். பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தாந்தமஸ்யே குருன் மம. ஸ்ரீ குருப்யோ நம. ஹரி ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்த்யம். நாராயணம் நமஸ்க்ருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரமபவித்ரவாத ஸ்ரீமன் மகாபாரத அசதிருஷ்யவாதந்த கிரந்த. ಹೇಗೆ ದೇವತೆಗಳಲ್ಲಿ ನಾರಾಯಣ ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಶ್ರೀಹರಿ ಸರ್ವೋತ್ತಮ ಅಂತ ಪ್ರಸಿದ್ಧನೋ ಹಾಗೆ ಗ್ರಂಥಗಳಲ್ಲಿ ಮಹಾಭಾರತ ಸರ್ವೋತ್ತಮ ಅಂತ ಪ್ರಸಿದ್ಧ. ಈ ಮಾತನ್ನು ಸ್ವತಃ ಶ್ರೀಮದ್ ಆಚಾರ್ಯರೇ ಮಾರ್ಕಂಡೇಯ ಪುರಾಣದ ಉಲ್ಲೇಖವನ್ನು ಕೊಟ್ಟು ತಿಳಿಸಿದ್ದಾರೆ. ವ್ರತಗಳಲ್ಲಿ ಹೇಗೆ ಏಕಾದಶಿಯೋ, ವರ್ಣಗಳಲ್ಲಿ ಹೇಗೆ ಬ್ರಾಹ್ಮಣನೋ, ಆಶ್ರಮಗಳಲ್ಲಿ ಹೇಗೆ ಪರಮಹಂಸಾಶ್ರಮನೋ, ಆ ರೀತಿಯಲ್ಲಿ ಗ್ರಂಥಗಳಲ್ಲಿ ಶ್ರೀಮನ್ ಮಹಾಭಾರತ ಸರ್ವಶ್ರೇಷ್ಠವಾದಂಥ ಕೃತಿ ಎಂದು ತಿಳಿಸಿದ್ದಾರೆ. ಮಹಾಭಾರತದ ಹೆಸರಿನಿಂದ ಭಾರತ ವ್ಯಪದೇಶೇನ ಹಿ ಆಮ್ನಾಯಾರ್ಥಶ್ಚ ಕೀರ್ತಿತಃ. ಭಾಗವತ ಪುರಾಣದಲ್ಲಿ ಅದನ್ನು ವರ್ಣನೆ ಮಾಡ್ತಾ ಹೆಸರಿಗೆ ಮಹಾಭಾರತ, ಅದು ಬರೀ ಮಹಾಭಾರತ ಯಾವುದೋ ಕಥೆಯಲ್ಲ, ಆಮ್ನಾಯಾರ್ಥಶ್ಚ ಕೀರ್ತಿತಃ, ಸಕಲ ವೇದಗಳ ಸಾರ ಸರ್ವಸ್ವ ಅನ್ನೋದನ್ನು ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಂತ ಮಹಾಭಾರತವನ್ನು ಹೇಳೋದು ಕೇಳೋದು ಒಟ್ಟಾಗಿ ಹೇಳೋದು ಒಟ್ಟಾಗಿ ಕೇಳೋದಲ್ಲ, ಆದರೆ ಯಾವುದೇ ಭಾಗವನ್ನು ಅದೂ ಅಲ್ಲ, ಒಂದು ಅಕ್ಷರಾಕ್ಷರ ಶ್ರವಣಕ್ಕೂ ಕೂಡ ಅಪಾರವಾದ ಪುಣ್ಯ ಉಂಟು ಅಂತ ಮಹಾಭಾರತದಲ್ಲೇ ವರ್ಣನೆ ಮಾಡುತ್ತಾರೆ. ಒಂದೊಂದು ಅಕ್ಷರಾಕ್ಷರ ಕೇಳಿದರೂ ಸಹ ಒಂದು ಪದ ವಾಕ್ಯ ಒಂದು ಅಧ್ಯಾಯಗಳು ಪರ್ವಗಳು ಉಪಪರ್ವಗಳು ಮೊದಲಾಗಿ ಎಷ್ಟು ಶ್ರವಣ ಮಾಡಿದರೂ ಕೂಡ ಮಹತ್ತರವಾದ ಪುಣ್ಯವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳಿ ಮಹಾಭಾರತ ತನ್ನ ಉಪಸಂಹಾರ ಶ್ಲೋಕದಲ್ಲಿ ರೂಪಣೆ ಮಾಡಿದೆ. ಅಂಥ ಇನ್ಯಾವುದು ಮಾಡಿ ಬಿಡಿ, ಸ್ನಾತವ್ಯಂ ಭಾರತೇ ತೀರ್ಥೆ. ಪ್ರತಿನಿತ್ಯದಲ್ಲೂ ಕೂಡ ಮಹಾಭಾರತ ತೀರ್ಥದಲ್ಲಿ ಆಧ್ಯಾತ್ಮಿಕ ಜ್ಞಾನ ಸ್ನಾನವನ್ನು ಮಾಡಬೇಕು ಅನ್ನೋ ದೊಡ್ಡ ಉಪದೇಶ ಅದರಲ್ಲಿದೆ. ಅಂಥ ಮಹಾಭಾರತದಲ್ಲಿ ಹೆಸರಿಗೆ ಕೌರವ ಪಾಂಡವರ ಕಥೆಯದು. ವಾಸ್ತವಿಕವಾಗಿ ಧರ್ಮದ ಪ್ರತಿರೂಪ ಪಾಂಡವರು, ಅಧರ್ಮದ ಪ್ರತಿರೂಪ ಕೌರವರು, ಅವರಿಬ್ಬರ ಸಂಘರ್ಷದ ಕಥೆ ಎಂದರು ಒಂದೇ, ಧರ್ಮಾಧರ್ಮದ ಸಂಘರ್ಷದ ಕಥೆ ಎಂದರು ಒಂದೇ. ಪ್ರತಿನಿತ್ಯದಲ್ಲೂ ಕೂಡ ನಿತ್ಯ ಜೀವನದಲ್ಲೇ ನಮಗೆ ಏಳು ಕಾಲಕ್ಕೆ ಶುರು, ಹೇಳಬೇಕು ಸಕಾಲಕ್ಕೆ ಹೇಳಬೇಕು ಬಿಡಬೇಕು, ಹೇಳಬಾರದು ಅಂದರೆ ಕೌರವರು, ಹೇಳಬೇಕು ಅಂದರೆ ಪಾಂಡವರು ಅಂತ ಅಷ್ಟೇ ಅರ್ಥ. ಹಾಗೆ ನಡೀತಾನೆ ಇರುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಕೌರವರೇ ಗೆಲ್ತಾರೆ ಎಂಬುದು ವಿಶೇಷ ಅಷ್ಟೇ. ಹೇಳಬಾರ್ದು ಮುಸುಗ ಹಾಕೋತಾರೆ ಹೊರತು ಹೇಳೋದು ಭಾರಿ ಕಷ್ಟ ಮನುಷ್ಯನಿಗೆ. ಆಗ ನಮಗೆ ಅರ್ಥ ಆಗುತ್ತೆ ಹೇಳೋದಕ್ಕೂ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಅಂತೇಳಿ. ಎಷ್ಟೇ ಕೇಳಿದ್ರು ಕೂಡ ಆ ಕ್ಷಣದೊಳಗೆ ಮನುಷ್ಯ ಟೆಂಪ್ಟ್ ಆಗ್ತಾನೆ. ಅದೇ ಮಹಾಭಾರತದ ದೊಡ್ಡ ಸಂದೇಶ. ಅದನ್ನು ಓವರ್ಕಮ್ ಮಾಡಬೇಕು ಅಂತಿದ್ರೆ, ಅದನ್ನು ಮೆಟ್ಟಿ ನಿಲ್ಲಬೇಕು ಅಂತಿದ್ರೆ ಪಾಂಡವರ ಕಥೆ ಒಳ್ಳೆ ಸ್ಫೂರ್ತಿ ಕೊಡ್ತಕ್ಕಂಥ ಕಥೆ. ಪಾಂಡವರು ಕೊನೆಗೂ ಸಹ ಕೌರವರ ದಮನ ಮಾಡಲಿಕ್ಕೆ ಬೇರೆ ಯಾವ ದಾರಿನೂ ಇಲ್ಲ, ನಾಶವನ್ನೇ ಮಾಡಬೇಕು. ಯುದ್ಧ ಅನಿವಾರ್ಯವಾಗಿ ಬಂತು. ಎಲ್ಲಿ ಯುದ್ಧ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ, ಯುದ್ಧ ತಪ್ಪಿಸೋ ತುಂಬ ಪುಣ್ಯಕರವಾದದ್ದು. ಎಲ್ಲಿ ಯುದ್ಧ ಅನಿವಾರ್ಯ ಆಗ ಮಾಡೋದೇ ಪುಣ್ಯಕರ. ಇನ್ನು ಅರ್ಥ ಮಾಡಿಕೊಂಡ್ರೆ ಯುದ್ಧ ಬೇಕೋ ಬೇಡವೋ ಯಾವ ಕಾಲಕ್ಕೂ ಅದು ಚರ್ಚೆಯ ದೊಡ್ಡ ವಿಷಯ. ಅದು ಒಂದು ಯುದ್ಧ ಮಾಡೋದ್ರಿಂದ ಕೋಟ್ಯಂತರ ಜನ ಸಾಯ್ತಾರಾದ್ರಿಂದ ಯುದ್ಧ ಬೇಡ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣತಕ್ಕಂಥ ಮಾತೇ. ಆದರೆ ಕೋಟ್ಯಂತರ ಜನ ಸಾಯ್ತಾರೆ ಅಂತ ಹೇಳಿ ಅಧರ್ವಿಗಳನ್ನು ಬಿಟ್ಟರೆ ಮುಂದಿನ ಜಗತ್ತೇ ನಾಶವಾಗುತ್ತಾದ್ದರಿಂದ ಅನಿವಾರ್ಯವಾದಾಗ ಯುದ್ಧ ಮಾಡಲೇಬೇಕು. ಮೊದಲ ಹೆಜ್ಜೆ ಆಗಬಾರ್ದು. ಸಾಮ, ದಾನ, ಭೇದ, ದಂಡ, ರಾಜರ ಚತುರುಪಾಯಗಳಲ್ಲಿ ಕೊನೆಯದು ದಂಡ. ಮೊದಲು ಸಾಮ, ಆಮೇಲೆ ದಾನ. ದಾನ ಸಾಮ ನಮಗೆ ಗೊತ್ತಿದೆ, ಒಳ್ಳೆ ಮಾತಿನಿಂದನೇ ಪ್ರಸ್ತಾಪ ಮಾಡೋದು. ದಾನ ಅಂತೇಳಿ ಜನ ಸ್ವಲ್ಪ ಕೊಟ್ಟಾದರೂ ಕೂಡ ನಮ್ದು ಹೋದರೂ ಪರವಾಗಿಲ್ಲ, ಬಡ್ಡಿ ಬಿಡ್ತೇನೆ ಹೆಸರು ಕೊಡುತ್ತೆ ಲಾಟೈತೆ. ತುಂಬ ಸಾಲ ಕೊಟ್ಟಿರ್ತಾನೆ, ಬಡ್ಡಿ ಹೆಸರು ಎರಡು ಕೊಡಲಿಕ್ಕೆ ಬರೋದಿಲ್ಲ, ಹೋಗಲಿ ನಾವು ಬಡ್ಡಿ ಬಿಟ್ಟುಬಿಡ್ತೇವೆ ಸಾಲ ಕೊಡಿ. ಬ್ಯಾಂಕ್ ಕೂಡ ಹಾಗೆ ಮಾಡುತ್ತೆ ಎಷ್ಟೋ ಸಲ, ಬರೀ ಹೆಸರು ಕೊಟ್ಟರೆ ಸಾಕು, ಸರ್ಕಾರ ಕೂಡ ಹಾಗೆ ಮಾಡ್ತಾ ಇರುತ್ತೆ. ಅದು ದಾನ. ಭೇದ, ಒಡಕುಟ್ಸೋದು. ಒಡಕುಟ್ಸ್ಬಿಟ್ಟು ಶತ್ರುಗಳಲ್ಲಿ ಪರಸ್ಪರ ಒಡಕುಟ್ಸ್ಬಿಟ್ರೆ ಅವನು ವೀಕ್ ಆಗ್ತಾನೆ, ಆಗ ಸರೆಂಡರ್ ಆಗಬಹುದು. ಅದು ಆಗದೆ ಹೋದಾಗ ದಂಡ. ದಂಡ ಅಂದ್ರೆ ಯುದ್ಧ, ಶಾಸನ ಮಾಡತಕ್ಕಂಥದ್ದು. ಅದು ಅನಿವಾರ್ಯ ಅಂತ ತೋರಿಸ್ಲಿಕ್ಕೇನೆ ಕೌರವರ ಮೇಲೆ ದಂಡನೆ ಹೊರತು ಬೇರೆ ದಾರಿ ಇಲ್ಲ. ಮತ್ತೇನಾದರೂ ಹೆಚ್ಚು ಕಡಿಮೆ ಸಿಹಿ ಹೆಚ್ಚು ಕಡಿಮೆ ಆಗಿ ಹಾಕೋಬಹುದು, ಖಾರ ಹೆಚ್ಚು ಕಡಿಮೆ ಆಗಿ ಹಾಕೋಬಹುದು, ಈರುಳ್ಳಿ ಆಗಿದೆ ಅಂತ ಹಾಕೊಳ್ಳೋಕ್ಕಾಗತ್ತಾ? ಚೆಲ್ಲಿಬಿಡ್ತಾನೆ. ಏನು ಮಾಡಕ್ಕೆ ಬರೋದು? ನಿಷಿದ್ಧ ನಿಷಿದ್ಧ ಪದಾರ್ಥವನ್ನು ತ್ಯಾಗ ಮಾಡಬೇಕೇ ಹೊರತು ಅಡ್ಜಸ್ಟ್ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಇವತ್ತು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಾರ್ದೋ ಅಲ್ಲಿ ಮಾಡ್ಕೋತೇವೆ, ಎಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅಲ್ಲಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡ್ರೆ ಎಲ್ಲಿ ತಪ್ಪಿದೆ ಅಂತ ಗೊತ್ತಾಗುತ್ತೆ. ಅಂತೂ ಪಾಂಡವರ ಮೂಲಕವಾಗಿ ಪರಮಾತ್ಮ ತಾನು ಕೊಡಲಿಲ್ಲ, ಪಾಂಡವರ ಮೂಲಕವೇ ಕೊಡಿಸ್ತಾನೆ. ಭಾರಿ ವಿಶೇಷ. ಅಧರ್ಮಿಗಳನ್ನು ಧರ್ಮಿಷ್ಠರ ಮೂಲಕವೇ ಭಗವಂತ ಸಂಹಾರ ಮಾಡಿಸ್ತಾನೆ. ಇನ್ನೊಂದು ತತ್ವ. ಆದ್ದರಿಂದ ನಾವು ಕರ್ತವ್ಯ ಚ್ಯುತಿಯರಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪಾದನ ಕರ್ತವ್ಯವನ್ನು ಸರ್ಕಾರ ಇವತ್ತು ಪೊಲೀಸರ ಮೂಲಕವೇ ಕಾಡನ್ನು ಹಿಡಿಸುತ್ತಲ್ಲ, ಆ ಟೈಪ್. ತಾನು ಡೈರೆಕ್ಟ್ ಚೀಫ್ ಎಷ್ಟು ಬಂದು ಹಿಡಿಯೋದಿಲ್ಲ, ಪೊಲೀಸರ ಮೂಲಕ ಹಿಡಿಸ್ತಾನೆ. ಅದು ನಿಯಮ ಅದು ಬಂತು. ಅದೇ ರೀತಿಯಲ್ಲಿನೇ ಇವತ್ತು ನಾವು ಧರ್ಮವನ್ನು ಪಾಲನೆ ಮಾಡ್ತಿದ್ರೆ ಅಧರ್ಮ ದೂರ ಆಗುತ್ತೆ ಹೊರತು ಬರೀ ಅಧರ್ಮ ದೂರ ಆಗಲಿ ಅಂದ್ರೆ ಎಂದೂ ಆಗೋದಿಲ್ಲ. ಸುಮ್ಮನೆ ಕತ್ತಲೆ ಕೂತ್ಕೊಂಡು ಹೋಗಲಿ ಹೋಗಲಿ ಅಂತ ಎಷ್ಟು ಹೇಳಿದ್ರು ಹೋಗೋದಿಲ್ಲ. ದೀಪ ಬಂದ ತಕ್ಷಣ ಹೋಗಿಬಿಡುತ್ತೆ. ಈ ಕತ್ತಲೆ ಓಡಿಸಲಿಕ್ಕೆ ಯಾವ ಬಾಂಬ್ ಹಾಕಿದ್ರು ಕತ್ತಲೆ ಹೋಗೋದಿಲ್ಲ, ಚಾಕು ಸ್ವಿಚ್ ಅವರು ಹೋಗೋದಿಲ್ಲ. ಆದರೆ ಬೆಳಕೊಂದು ಸ್ವಲ್ಪ ಕಡ್ಡಿಗಿರಿ ಸಾಕು ಬಂದುಬಿಟ್ಟಿರುತ್ತೆ. ಆಗಲಿ ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಕತ್ತಲೆಯ ನಾಶಕ್ಕೆ ಹೇಗೆ ಬೆಳಕು ಸಾಧನನೋ, ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳುತ್ತಾರೆ, ಹಾಗೆ ಅಧರ್ಮದ ವಿನಾಶಕ್ಕೆ ಧರ್ಮ ಒಂದೇ ಉಪಾಯ ಹೊರತು ಬೇರೆ ಯಾವುದೂ ಉಪಾಯ ಅಲ್ಲ ಅಂತ ಭಗವಂತ ತೋರಿಸಿಕೊಡ್ತಾ ಭೀಷ್ಮಪರ್ವ, ದ್ರೋಣಪರ್ವ, ಕರ್ಣಪರ್ವ, ಶಲ್ಯಪರ್ವ, ಮುಂದೆ ಸೌಪ್ತಿಕ ಪರ್ವ, ಐದು ಪರ್ವಗಳಲ್ಲಿ ಇಡೀ ಒಂದು ಕುರುಕುಲದ ನಾಶವೇ ಆದ ಕಥೆಯನ್ನು ಹೇಳ್ತಾ ಇದ್ದಾರೆ. ಈ ನೂರು ಜನ ಮಾಡಿದ ತಪ್ಪಿಗೆ ಕೋಟ್ಯಂತರ ಜನ ಸಾಯ್ಬೇಕಾಗತ್ತೆ. ಮಾಡಿದ್ದ ತಪ್ಪು ಕೌರವರು ನೂರು ಜನ, ಅದರಲ್ಲೂ ಇಬ್ಬರು ಪ್ರಧಾನ, ದುರ್ಯೋಧನ ದುಶ್ಯಾಸನ. ಅದರಲ್ಲಿ ದುರ್ಯೋಧನ ಮಹಾಪ್ರಧಾನ, ಅವನೊಬ್ಬನ ಅಪಚಾರದಿಂದ ಇಡೀ ಕುರುಕುಲವೇ ನಾಶವಾಗಿ ದೈವ ಒಬ್ಬ ನಿದ್ದೆ ಹೊಡೆದ್ರೆ ಬಸ್ನವರೆಲ್ಲ ಹೋಗಿಬಿಡ್ತಾರಲ್ಲ ಆ ಟೈಪ್. ಒಬ್ಬ ಬಿಡುವರು ತೂಕ ಸರಿ ಅನ್ನೋ ತೊಂದರೆ ಇಲ್ಲ, ಇನ್ನು ಒಳ್ಳೆಯದೇ ದೈವ ಸುಖ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಅವನು ತೂಕಡಿಸಿದ್ರೆ ಬಸ್ನವರೆಲ್ಲ ಹೋಗೋ ಹಾಗೆ ಪ್ರಧಾನ ಅಧರ್ಮಗಳಲ್ಲಿ ಪ್ರಧಾನ ಅಂದರೆ ದುರ್ಯೋಧನ. ದುರ್ಯೋಧನ ಅಂದರೆ ಕಲಿ. ಕಲಿ ಅಂದರೆ ಮಿಥ್ಯಾಜ್ಞಾನ ಅಂತ ಕರೀತಾರೆ. ಕಲಿ ಮಿಥ್ಯಾಜ್ಞಾನ, ಮನುಷ್ಯ ತಪ್ಪು ತಿಳುವಳಿಕೆ ಒಂದು ಬಂತು ಅಂದರೆ ಅವನು ಬದುಕಲು ಸಾಧ್ಯವೇ ಇಲ್ಲ. ದುರ್ಯೋಧನನ ಕಥೆ ಅಂತ ಮಾರ್ಮಿಕವಾದಂಥ ಕಥೆ. ಇನ್ನು ಅದಕ್ಕೆ ಮೆಟ್ಟಿ ನಿಂತ ಪಾಂಡವರಲ್ಲಿ ಭೀಮಸೇನ ಪ್ರಧಾನ, ಇಲ್ಲಿ ಕೌರವರಲ್ಲಿ ದುರ್ಯೋಧನ ಪ್ರಧಾನ, ಪಾಂಡವರಲ್ಲಿ ಭೀಮಸೇನ ಪ್ರಧಾನ. ದುರ್ಯೋಧನ ಅಜ್ಞಾನ ಮಿಥ್ಯಾಜ್ಞಾನಗಳ ಪ್ರತೀಕವಾಗಿದ್ದರೆ ಭೀಮಸೇನ ನೇರ ಅದಕ್ಕೆ ಆಪೋಸಿಟ್, ತತ್ವಜ್ಞಾನಕ್ಕೆ ಪ್ರತಿನಿಧಿ, ತತ್ವಜ್ಞಾನದ ಪ್ರತೀಪ. ಅದಕ್ಕೇನೆ ತತ್ವಜ್ಞಾನದ ಪ್ರತೀಕರಾಗಿದ್ದಕ್ಕೆ ಅವರನ್ನು ಜ್ಞಾನಾಭಿಮಾನಿನೇ ವಾಯವೇ ನಮಃ ಅಂತ ಕರೀತಾರೆ. ಒಬ್ಬೊಂದು ಒಂದೊಂದು ತತ್ವಕ್ಕೆ ಒಬ್ಬೊಬ್ಬ ದೇವತೆಗಳಿದ್ದರೆ ಈ ಜ್ಞಾನ ಅನ್ನೋ ತತ್ವಕ್ಕೆ ತತ್ವಜ್ಞಾನಕ್ಕೆ ಸ್ವತಃ ವಾಯುದೇವರೇ ಅಧಿಪತಿಗಳು. ಆ ವಾಯುದೇವರೇ ಭೀಮಸೇನ ದುರ್ಯೋಧನನ ಸಂಹಾರ ಮಾಡಿ ಅವನ ಅನುಯಾಯಿಗಳನ್ನು ಸಂಹಾರ ಮಾಡಿದ್ದು ಭೀಮಸೇನರ ಹಿರಿಮೆ. ಯುದ್ಧದ ಅನಂತರ ಧರ್ಮರಾಜ ದೊಡ್ಡ ಗೊಂದಲಕ್ಕೆ ಬಿದ್ದ. ಪಟ್ಟಾಭಿಷಿಕ್ತನಾಗಿದ್ದಾನೆ, ಗೊಂದಲಕ್ಕೆ ಬಿದ್ದಿದ್ದಾನೆ. ಒಂದಿಷ್ಟಿಂದ ಆತ ತಪ್ಪು ನಿಜ, ಆದರೆ ಆತನ ಪ್ರವೃತ್ತಿ ನೋಡಬೇಕು. ಮನುಷ್ಯ ಸರಿ ತಪ್ಪಿದ್ದವನು ಏನಾದರೂ ನಾನು ತಪ್ಪು ಮಾಡಿದ್ದೇನೆ ಯೋಚನೆ ಮಾಡೋದೇ ಕಷ್ಟ, ತುಂಬ ದುಃಖ ಅನುಭವಿಸ್ತಿರ್ತಾನೆ. ನನ್ನಿಂದ ಏನಾದರೂ ತಪ್ಪಾಗಿದೆಯೋ ಅದಕ್ಕೆ ದುಃಖ ಬಂದಿದೆಯೋ ಅಂತ ಯೋಚನೆ ಮಾಡೋದೇ ಕಷ್ಟ. ಅಂತ ಹೊತ್ತಿನಲ್ಲಿ ಇಡೀ ವಿಶ್ವದ ಸಮ್ರಾಟ, ರಾಜಸೂಯಾಗವನ್ನು ಮಾಡಿದ ಕ್ಷತ್ರಿಯ ಮಹಾರಾಜ ಅಂತ ಪದವಿಯಲ್ಲಿ ಕೂತು ನಾನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾನಲ್ಲ, ಆತನ ಪ್ರವೃತ್ತಿ ಎಷ್ಟು ಅಮೋಘವಾದ ಪ್ರವೃತ್ತಿ. ಮನುಷ್ಯ ಸ್ವಲ್ಪ ಮೇಲೆ ಬಂದರೆ ಮೈ ಮರೆತು ಬಿಡ್ತಾನೆ. ಅಂತ ಹೊತ್ತಿನಲ್ಲಿ ರಾಜಸೂಯಾಗ ಮಾಡಿದ ಚಕ್ರವರ್ತಿಯಾಗಿ ನಾನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾನಲ್ಲ, ಅದು ನಿಜವಾದ ಅರ್ಥದಲ್ಲಿ ಧರ್ಮರಾಜ ಎಷ್ಟು ಧರ್ಮಭೀರುವಾಗಿದ್ದಂತ ಗೊತ್ತಾಗ್ತದೆ. ಮನುಷ್ಯ ಯಾವ ಕಾಲಕ್ಕೂ ಸಹ ತನ್ನಿಂದ ಅಪಚಾರವಾಯಿತು ಅಂತ ಯೋಚನೆ ಮಾಡಬೇಕಂತೆ. ಒಳ್ಳೆಯದಾಗಿದ್ದರೆ ಯೋಚನೆ ಇಲ್ಲ, ಹೇಗೋ ಮುಂದೆ ಬಂದೇ ಬರುತ್ತಾನೆ. ಅಕಸ್ಮಾತ್ ತಪ್ಪಾಗಿಬಿಟ್ರೆ ಆ ಗಮನಿಸ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ತಪ್ಪುಗಳು ಬೆಳೀತಾ ಹೋಗುತ್ತೆ, ಲೈಟ್ ಬಿಲ್ ಕೊಡಲಿಲ್ಲ ಬೆಳೀತಾ ಹೋಗುತ್ತೆ, ಅದು ಮುಚ್ಚೋಗೋದಿಲ್ಲ, ಅದು ಬೆಳೀತಾ ಹೋಗುತ್ತೆ, ಮುಂದೆ ಕನಿಷ್ಠನೆ ತೆಗೆದುಹಾಕಿಬಿಡ್ತಾರೆ. ಆದ್ದರಿಂದ ನಾವು ಸರ್ ನಮಗೇನೋ ಬರಬೇಕಾಗಿತ್ತು, ತಗೊಳ್ಳಿಲ್ಲ, ಲಾಸ್ ಇಲ್ಲ, ಇಂಥ ಅಪಚಾರ ಶಿಕ್ಷೆ ಇಲ್ಲ, ನೀನು ತಗೊಳ್ಬೇಕಾದ್ರೆ ಯಾಕೆ ತಗೊಳ್ಳೋದಿಲ್ಲ ಅಂತ ಯಾರು ಶಿಕ್ಷೆ ಕೊಡೋದಿಲ್ಲ, ಕೊಡಬೇಕಾದ್ರೆ ಕೊಡದೆ ಹೋದರೆ ಶಿಕ್ಷೆ ಕೊಡ್ತಾರೆ. ಧರ್ಮರಾಜನ ಪ್ರವೃತ್ತಿ ಅಂಥದ್ದು. ಆ ದೃಷ್ಟಿಯಲ್ಲಿ ನಾವು ಕೇಳೋದನ್ನೇ ಯೋಚನೆ ಮಾಡಿದ್ದೇವೆ ಹೊರತು ನಮ್ಮ ಕರ್ತವ್ಯ ಏನೇ ಯೋಚನೆ ಮಾಡಲೇ ಇಲ್ಲ. ನಾವು ಧರ್ಮರಾಜಾದಿ ಐದ್ಯನ ಪಾಂಡವರಿಗೆ ದುರ್ಯೋಧನ ಆದಿ ಕೌರವರುಗಳು ತಾವು ಕೊಡಬೇಕಾದ್ದನ್ನು ಕೊಡದೆ ಹಾಳಾದರು. ಪಾಂಡವರಿಗೆ ಕೊಡಬೇಕಾದದ್ದು ಅವರ ಅರ್ಧ ರಾಜ್ಯ ಏನಿತ್ತಲ್ಲ ಅದು ಕೊಡಬೇಕಾಗಿತ್ತು, ಕೊಡಲಿಲ್ಲ, ಅದು ಪೂರ್ತಿ ರಾಜ್ಯನೇ ಕಳ್ಕೊಂಡ್ಬಿಟ್ಟ, ತನ್ನ ಅರ್ಧನೂ ಕಳ್ಕೊಂಡ, ಅದು ವಿಶೇಷ. ಆದರೆ ಧರ್ಮರಾಜ ಹಾಗಲ್ಲ, ನಾನು ತಪ್ಪು ಮಾಡಿಬಿಟ್ಟು ಅಂತ ಯೋಚನೆ ಮಾಡ್ತಾನೇ ಇದ್ದಾನೆ. ಇದು ಬಹಳ ಸ್ವಾರಸ್ಯ ಇದೆ. ಐದ್ಜನ ಪಾಂಡವರಿಗೆ ಕೊಡಬೇಕಾದ್ದನ್ನು ದುರ್ಯೋಧನ ಕೊಡದೆ ಹಾಳಾದ, ನಾವು ಐದ್ಜನಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ದೇವ ಋಷಿ ಪಿತೃ ಭೂತ ಮನುಷ್ಯ ಪಂಚಮಹಾಯಜ್ಞಗಳು ಅಂದರೆ ಅದೇನು, ಐದ್ಜನ ಪಾಂಡವರ ಭಾಗವನ್ನು ಕೊಡದೆ ಹೋಗಿದ್ದಕ್ಕೆ ದುರ್ಯೋಧನ ಸರ್ವನಾಶವನ್ನು ಹೊಂದಿದ. ವೈಶ್ವದೇವಾದಿ ಪಂಚಮಹಾಯಜ್ಞಗಳನ್ನು ಯಾರು ಮಾಡೋದಿಲ್ಲ ಅವರಿಗಾಗೋ ಅನರ್ಥ ಏನು ಅಂದರೆ ಮುನ್ಸೂಚನೆಯನ್ನು ನಾವು ಸ್ಪಷ್ಟ ಕಾಣಬಹುದು. ಭಾಗದೊಳಗೆ ಯೋಚನೆ ಮಾಡಿದ, ಯಾರು ಹೇಳಿದರೂ ಕೇಳೋ ಸ್ಥಿತಿಯಲ್ಲಿ ಇಲ್ಲ, ತನ್ನದು ಅಪಚಾರವಾಯಿತು ಅನ್ನೋ ಯೋಚನೆ ಮಾಡ್ತಾ ಇದ್ದಾಗ ಭಗವಂತನಾದ ಕೃಷ್ಣ ಮತ್ತು ವೇದವ್ಯಾಸರು ಎರಡು ರೂಪದಿಂದ ಭಗವಂತ ತನಗೆ ಉಪದೇಶವನ್ನು ಮಾಡ್ತಾನೆ. ಹಾಗಿದ್ದರೆ ಭೀಷ್ಮರ ಪಕ್ಷದ ಹತ್ತಿರ ಹೋಗಬೇಕು. ಹತಪಕ್ಷಗತತ್ವೇನ ತ್ವಚ್ಛಂಕಾಯಾಪಿ ಅಗೋಚರ ಭೀಷ್ಮ. ಅವರು ಶತ್ರುಪಕ್ಷಕ್ಕೆ ಸೇರಿದವರು, ಆದ್ದರಿಂದ ಅವರ ಬಾಯಲ್ಲಿ ತಪ್ಪಲ್ಲ ಅಂತ ಹೇಳಿದಂತೆ ಸಾಕಲ್ಲ, ನೀನು ತಪ್ಪಲ್ಲ ಅಂತ ಖಚಿತ ಮಾಡಿಕೊಳ್ಬಹುದಲ್ಲ ಅಂತ ಹೇಳಿದಾಗ ಧರ್ಮರಾಜ ಒಪ್ಪಿದ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಕರ್ಕೊಂಡು ಹೋದ. ಆಗ ಭೀಷ್ಮರೇ ಗಾಬರಿ ಆದರೂ ನನಗೇನಿದೆ ಯೋಗ್ಯತೆ ಹೇಳೋದಕ್ಕೆ, ಭೀಷ್ಮರ ವಿನಯವನ್ನು ನೋಡಬೇಕು. ಎಷ್ಟು ಹಿಂದೆ ಹೇಳಿದ, 525 ವರ್ಷ ಓದಿದವರು, 525 ವರ್ಷ ಓದಿದ್ದಾರೆ. ಅವರು ಹೇಳುತ್ತಾರೆ ನನಗೆ ಹೇಳೋ ಯೋಗ್ಯತೆ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನ ಎಷ್ಟು ಕಷ್ಟವಾದದ್ದು, ಎಂಥ ಪ್ರಸಂಗದಲ್ಲೂ ಕೂಡ ಅದನ್ನು ನಾನು ಪೂರ್ತಿ ತಿಳ್ಕೊಂಡೆ ಅಂದರೆ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ. ಮತ್ತು ವೆಹಿಕಲ್ ಡ್ರೈವರ್ ಬಂದವನು, ನನಗೆ ಡ್ರೈವಿಂಗ್ ಬಂದು ನಿದ್ದೆ ಹೊಡೆದ ಕಥೆ ಮುಗಿದೋಯ್ತು. ಯಾವ ಕ್ಷಣದಲ್ಲೂ ಮೈಮರಿ ಆಗಿಲ್ಲ ಅವನೀಗ. ಒಬ್ಬ ಡ್ರೈವರ್ ಕೂತಿದ ಮಾತ್ರಕ್ಕೇನೆ ಅವನ ಜವಾಬ್ದಾರಿ ಹೆಚ್ಚಿರುತ್ತೆ. ಆ ಕ್ಷಣದೊಳಗೆ ಏನು 5 ನಿಮಿಷ ನಿದ್ದೆ ಮಾಡ್ತೀನಿ ಅಲ್ಲ, ಒಂದು ಸೆಕೆಂಡ್ ಅಲ್ಲ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಸಾಕು. ಎಕ್ಸ್ಪರ್ಟ್ ಡ್ರೈವಿಂಗ್ ಅಂತ ಇದ್ದು ಮಾತ್ರಕ್ಕೇನೆ ಕಣ್ಣು ಮುಚ್ಚಬೇಕು ಅಂತ ಅರ್ಥ ಅಲ್ಲ. ಹೇಗೆ ಇವತ್ತು ಈಜು ಯಾವ ಕಾಲದಲ್ಲೂ ಎಚ್ಚರವಾಗೇ ಇರಬೇಕು. ಇವತ್ತು ಜ್ಞಾನ ಅನ್ನೋದು ವಿಚಿತ್ರವಾದ ಪದಾರ್ಥ, ಅದು ಎಷ್ಟು ದೊಡ್ಡದೋ ಸ್ವಲ್ಪ ಎಚ್ಚರ ತಪ್ಪಿದರೆ ಮನುಷ್ಯ ಹಾಳಾಗಿ ಹೋಗಿಬಿಡುತ್ತಾನೆ. ಅಂತ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಭೀಷ್ಮರು ಹೇಳೋ ಮಾತು ಬಹಳ ಅಪೂರ್ವವಾದದ್ದು. ಇವತ್ತು ಏನೂ ಓದದೆ ನಾವು ಹೇಳಬಲ್ಲಿ ಅಂತ ಭಾವಿಸಿದ್ದವರಿಗೆ ಭೀಷ್ಮರ ಒಂದು ಆದರ್ಶ ಅಪೂರ್ವವಾದ ಆದರ್ಶ. ಅವರು ಓದಿದ್ದು ಯಾರತ್ತು ಓದಿದ್ದು ನೋಡಿದರೆ 525 ವರ್ಷ ಅವರವರ ಹತ್ರ ಓದಲಿಲ್ಲ, ಬೃಹಸ್ಪತ್ಯಾಚಾರ್ಯ ಹತ್ರ ವೇದಗಳನ್ನು ಓದಿದ್ದಾರೆ ಲೆಕ್ಕ ಹಾಕಿ. ಸಾಕ್ಷಾತ್ ಭಗವಂತನಾದ ಪರಶುರಾಮನ ಅದ ಶ್ರೀಹರಿಯ ರೂಪದ ಬಳಿಯಲ್ಲಿ ಶಸ್ತ್ರ ಶಾಸ್ತ್ರ ಎರಡನ್ನು ಅಭ್ಯಾಸ ಮಾಡಿದ್ದಾರೆ. ಅಂಥವ್ರು ಹೇಳ್ತಾರೆ ನನಗೆ ಯೋಗ್ಯತೆ ಇದೆ ಹೇಳೋದಕ್ಕೆ. ಇವ ಅತ್ಯಂತ ಮಾರ್ಮಿಕವಾದಂಥ ಸಂದೇಶವನ್ನು ಅವರು ಕೊಡ್ತಾರೆ. ಆಗ ಭಗವಂತ ಹೇಳುತ್ತಾರೆ ನಿಮಗೆ ಯೋಗ್ಯತೆ ಇದೆ ಹೇಳೋದಕ್ಕೆ. ಮುಖ್ಯವಾದ ಯೋಗ್ಯತೆ ಏನು ಅಂದರೆ ನನ್ನ ಅನುಗ್ರಹ ಇದೆ, ಅದು ಬಹಳ ಮುಖ್ಯವಾದದ್ದು. ಭಗವದ್ ಅನುಗ್ರಹ ಇಲ್ಲದೆ ಹೋದರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ವಿಷಯ ತಿಳಿದಿರಬೇಕಾದೊಂದು, ಹೇಳೋದಕ್ಕೆ ಬಾಯಿ ಮತದ ಇಂದ್ರಿಯಗಳು ಸರಿ ಇರಬೇಕಲ್ಲ, ಹೇಳೋಕ್ಕೆ ಸಾಧ್ಯ ಇಲ್ಲ. ಯೋ ಅಂತಃ ಪ್ರವಿಶ್ಯ ಭವಮಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಧರಸ್ವಧಾಮ್ನ. ಪರಮಾತ್ಮ ಒಳಗೆ ನಿಂತು ಮಾತಾಡಿಸ್ತೇ ಹೋದರೆ ಮಾತಾಡಲಿಕ್ಕಾಗೋದಿಲ್ಲ, ತಲೆಯೊಳಗೆ ನಿಂತು ಜ್ಞಾನ ಕೊಡದೆ ಹೋದರೆ ಮಾತಾಡಲಿಕ್ಕಾಗೋದಿಲ್ಲ. ಧಿಯೋ ಯೋನಃ ಪ್ರಚೋದಯ. ಆದ್ದರಿಂದ ಭಗವಂತನಾದ ಕೃಷ್ಣ ತೋರಿಸ್ತೇನೆ, ನಾನು ಮಾತಾಡಿಸ್ತೇನೆ ಆಯ್ತೋ ಇಲ್ಲೋ, ನೀವು ಧೈರ್ಯವಾಗಿ ಹೇಳಿ. ಅಳ್ಳಿಗೂ ಸಂಶಯ ಪಟ್ಟರವರು. ಆಗ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡಿ, ನಿಮ್ಮೊಳು ನಾನೇ ಪ್ರವೇಶ ಮಾಡಿ ಮಾತಾಡ್ತೇನೆ ಅಂತ ಹೇಳ್ತಾನೆ. ಅದು ಕೊನೆಯ ಭಾಗ. ನಿಮ್ಮಿಂದ ಮಾತಾಡಿಸ್ತೇನೆ ಅಂತ ಹೇಳಿದಾಗಲೂ ಗಾಬರಿ ಪಟ್ಟು, ಆದರೆ ನಾನೇ ಒಳಗೆ ಪ್ರವೇಶ ಮಾಡಿ ಮಾತಾಡ್ತೇನೆ ಅಂತ ಹೇಳಿದಾಗ ಬಹಳಷ್ಟು ಸಂತೋಷವಾಯಿತು ಅವರಿಗೆ. ಆಗ ಭಗವಂತ ಏನು ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ನಮೋ ಧರ್ಮಾಯ ಮಹತೆ, ಧರ್ಮಕ್ಕೆ ನಮಸ್ಕಾರ. ನಮಃ ಕೃಷ್ಣಾಯ ವೇಸಸೆ, ಕೃಷ್ಣನಿಗೆ ನಮಸ್ಕಾರ. ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ಧರ್ಮಾನ್ ವಕ್ಷೇಹಿ ಶಾಶ್ವತಾನ್. ಇಲ್ಲಿರತಕ್ಕಂಥ ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರವನ್ನು ಮಾಡಿ ನಾನು ಶಾಶ್ವತವಾದ ಧರ್ಮಗಳನ್ನು ನನಗೆ ತಿಳಿದಷ್ಟು ಹೇಳ್ತೇನೆ ಅಂತ ಭೀಷ್ಮರು ಹೇಳೋದು ಪ್ರಾರಂಭ ಮಾಡ್ತಾ ಇದ್ದಾರೆ. ಬಗೆ ಬಗೆಯ ಧರ್ಮ ಸೂಕ್ಷ್ಮಗಳನ್ನು ಧರ್ಮರಾಜ ಕೇಳ್ತಾ ಹೋಗ್ತಾನೆ. ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಎದುರಿಗೊಬ್ಬ ಗಟ್ಟಿ ಮುಟ್ಟಾಗ ಕಂಡ ಕಾಣ್ತಾನೆ ಒಬ್ಬ ವ್ಯಕ್ತಿ, ಆರೋಗ್ಯ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ, ಅವ ಕೇಳಿ ಇಲ್ಲ ಏನೋ ರೋಗ ಇದೆ ಅಂತ ಹೇಳಿರ್ತಾನೆ. ಅದು ಬರೀ ಕಣ್ಣಿಗೆ ಕಾಣೋದಿಲ್ಲ, ವೈದ್ಯನಿಗೆ ಮಾತ್ರ ಗೊತ್ತಾಗ, ನೋಡೋದಕ್ಕೆ ಆರೋಗ್ಯವಂತ ಕಂಡ ಕಾಣ್ತಾನೆ, ಒಳಗೆ ರೋಗ ಇದೆ. ಎಷ್ಟೋ ವಿಷಯ ಸರಿ ಅಂತ ಅನಿಸಿರುತ್ತೆ, ಒಳಗೆ ಪ್ರಶ್ನೆ, ಒಳಗೆ ಸೂಕ್ಷ್ಮ ವಿಚಾರ ಇರುತ್ತೆ. ಆ ಸೂಕ್ಷ್ಮ ವಿಚಾರ ತಿಳ್ಕೊಳ್ಳೋದು ಜಾಣತನ, ಅದಕ್ಕೆ ವೈದ್ಯನೇ ಬೇಕಾಗ್ತದೆ. ದೇಹದ ಆರೋಗ್ಯವನ್ನು ಸರ್ಟಿಫೈ ಮಾಡಬೇಕಾದ್ರೆ ವೈದ್ಯ ಎಷ್ಟೋ ಸರ್ತಿ ನೋಡಿ, ಇವತ್ತು ಎಷ್ಟೋ ಸಲ ಡಾಕ್ಟರ್ ಸರ್ಟಿಫಿಕೇಟ್ ಆಗಿದೆ, ನೀವೇ ಸರ್ಟಿಫೈ ಮಾಡಿಕೊಡಿ ಅಂತ ಕೇಳೋದಿಲ್ಲ. ಐ ಆಮ್ ಹೆಲ್ತಿ ಅಂತ ಇವನು ಸರ್ಟಿಫೈ ಕೇಳೋದಿಲ್ಲ, ಡಾಕ್ಟರ್ ಸರ್ಟಿಫೈ ಮಾಡಬೇಕದು. ಐ ಆಮ್ ಹೆಲ್ತಿ ಅಂತ ಹೇಳೋದಕ್ಕೂ ಡಾಕ್ಟ್ರೇ ಬೇಕು, ಐ ಆಮ್ ನಾಟ್ ಹೆಲ್ತಿ ಡಾಕ್ಟ್ರೇ ಬೇಕು. ಮತ್ತೆ ಅದಕ್ಕೆ ಆರೋಗ್ಯ ಸರಿ ಇಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟು ಲೀವ್ ಹಾಕಬೇಕು. ಇವನು ಹೇಳ್ಕೊಂಡ್ರೆ ಬೆಲೆ ಇಲ್ಲ ಅದಕ್ಕೆ. ಆರೋಗ್ಯ ಸರಿ ಹೋಗಿದೆ, ಅನೇಕರಿಗೆ ಗೊತ್ತಿಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾನೆ, ಲೀವ್ ಹಾಕಿಬಿಡ್ತಾನೆ, ಅವರಿಗೆ ಕೆಲಸ ಸೇರ್ಕೊಳ್ಳೋಕೆ ಬರ್ತಾನೆ, ಸೇರಿಸ್ಕೊಳ್ಳೋದಿಲ್ಲ. ಮತ್ತೆ ಮೆಡಿಕಲ್ ಸ್ಟೋರ್ ತೋರಿಸ್ಬೇಕು, ಸರಿ ಇದ್ದಾರೆ ತತ್ವ ಇನ್ನೊಂದು ತೋರಿಸ್ಬೇಕು ಅದಕ್ಕೀಗ. ಇವ್ರು ಸರಿ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಆ ವಿಚಾರ ಬೇರೆ, ಸರಿ ಇರೋದು ಬೇರೆ, ಸರಿ ಮಾಡ್ಕೊಳ್ಳೋದು ಬೇರೆ. ಡಾಕ್ಟರ್ ಸರಿ ಮಾಡಿಕೊಂಡು ತಂದಿರ್ತಾನೆ, ಅಂತೂ ಸರ್ಟಿಫಿಕೇಟ್ ಬೇಕದು. ಒಂದು ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮದೇ ದೇಹ, ನಮ್ಮದೇ ಆರೋಗ್ಯ, ಅದು ವೈದ್ಯರ ಸರ್ಟಿಫಿಕೇಟ್ ಬೇಕು. ಆದ್ದರಿಂದ ಇವತ್ತು ಶಾಸ್ತ್ರದ ಒಂದು ಒಪ್ಪಂದ ಇಲ್ಲದೆ ಹೋದರೆ, ಶಾಸ್ತ್ರದ ಒಪ್ಪಿಗೆ ಇಲ್ಲದೆ ಹೋದರೆ ಧರ್ಮಾಧರ್ಮ ಜ್ಞಾನಕ್ಕೆ ಬೆನೆ ಇರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ತಿಳಿದಿದ್ದೇ ಧರ್ಮ ಅಲ್ಲ, ಶಾಸ್ತ್ರ ಒಪ್ಪದೆ ಹೋದರೆ ಯಾವುದೂ ಧರ್ಮ ಅಲ್ಲ. ವೇದ ಪ್ರಣಿಹಿತೋ ಧರ್ಮ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಧರ್ಮದ ನಿರ್ಣಯವನ್ನು ಶಾಸ್ತ್ರದ ಆಧಾರದ ಮೇಲೆ ಮಾಡಬೇಕೇ ಹೊರತು ತಲೆಗೆ ತೋಚಿದಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಾಡ್ತಿರೋದು ತಲೆ ತೋಚಿದಾಗೆ, ಅನುಕೂಲಕ್ಕೆ ತಕ್ಕಂತೆ ಧರ್ಮ ಅಲ್ಲ. ನಮ್ಮ ಅನುಕೂಲವಾಗಬೇಕಾದ್ರೆ ಧರ್ಮ ಮಾಡಬೇಕಷ್ಟೇ. ನಾವು ಅನುಕೂಲ ಆಗಿರಬೇಕು ಅಂತ ಹೇಳಿದರೆ ಧರ್ಮವನ್ನು ನಾವು ಅನುಷ್ಠಾನ ಮಾಡಬೇಕೇ ಹೊರತು ನಾವು ನಮಗನುಕೂಲವಾದದ್ದನ್ನೆಲ್ಲ ಧರ್ಮ ಅಂತ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ ಅಂತ ಸೂಕ್ಷ್ಮ ವಿಚಾರವನ್ನು ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲೂ ಅನೇಕ ಕಥೆಗಳ ಹಿಂದೆ ನೋಡಿದ್ದೇವೆ ಈಗಾಗಲೇ. ಶಾಂತಿ ಪರ್ವದ ಒಂದು ವೈಶಿಷ್ಟ್ಯ ರಾಜಧರ್ಮ ಪರ್ವ, ಆಪಧರ್ಮ ಪರ್ವ, ಮೋಕ್ಷಧರ್ಮ ಪರ್ವ ಅಂತ ಮೂರು ಉಪಪರ್ವಗಳದರೊಳಗೆ ಡಿವಿಷನ್ ಸಬ್ ಡಿವಿಷನ್ ಅಂತೇವಲ್ಲ ಹಾಗೆ. ಮಹಾಶಾಂತಿ ಪರ್ವ ಒಂದು ಪರ್ವ, ಮೂರು ಉಪಪರ್ವಗಳದರಲ್ಲಿ. ಅದರಲ್ಲಿ ರಾಜರಿಂದ ಹಿಡಿದು ಎಲ್ಲರಿಗೂ ಬೇಕು, ಋಷಿಮುನಿಗಳವರೆಗೆ ಎಲ್ಲರಿಗೂ ಕೂಡ ಜೀವನದಲ್ಲಿ ಉನ್ನತಿಯನ್ನು ಕಾಣಲಿಕ್ಕೆ ಏನೇನು ಧರ್ಮಾನುಷ್ಠಾನ ಮಾಡಬೇಕು ಅಂತ ಇದೆಯೋ ಅದೆಲ್ಲವನ್ನೂ ಹೇಳ್ತಾರಾದ್ದರಿಂದ ಅದು ಧರ್ಮದ ವಿಶ್ವಕೋಶ ಇದ್ದಾಗ ಲೆಕ್ಕ. ಆ ಉಪದೇಶದ ಭಾಗ ಅತ್ಯಂತ ಮೌಲಿಕವಾಗಿರ್ತಕ್ಕಂಥ ಭಾಗ. ಅದರ ಜೊತೆಗೆ ಆ ಧರ್ಮದ ಎಷ್ಟು ಗಾಢವಾದ ಚಿಂತನೆ ಅದರೊಳಗಿದೆಯೋ ತೀರಾ ಸಾಮಾನ್ಯರಿಗೂ ಅರ್ಥವಾಗೋ ದೃಷ್ಟಿಯಿಂದ ಉದ್ದಕ್ಕೂ ಕಥೆಗಳಿವೆ. ಅದು ಬಹಳ ಆಶ್ಚರ್ಯ. ಇವತ್ತು ಸೈನ್ಸನ್ನು ಕಥೆ ರೂಪ ಹೇಳಕ್ಕೆ ಬರೋದಿಲ್ಲ. ಇವತ್ತು ಕೆಮಿಸ್ಟ್ರಿನ ಕಥೆ ವಿಕಸಿಸಿದ್ರೆ ಕಥೆ ಆಗುತ್ತೆ ಹೊರತು ಏನು ಪ್ರಯೋಜನ ಇಲ್ಲ. ಫಿಸಿಕ್ಸನ್ನು ಕಥೆಗೆ ಹೇಳೋದಕ್ಕೆ ಬರೋದಿಲ್ಲ. ಆದರೆ ತತ್ವಜ್ಞಾನ ಎಲ್ಲದನ್ನು ಮೀರಿಸಿದ ಸೈನ್ಸ್, ಅದು ಸೈನ್ಸ್ ಆಫ್ ಸೈನ್ಸಸ್ ಅಂತ ಕರೀತಾರೆ. ಅದನ್ನು ಕಥೆಯಾಗಿ ಹೇಳ್ತಾರೆ ಅಂದರೆ ಎಂಥ ಕೌಶಲ ಅದು. ಇವತ್ತು ಅತ್ಯಂತ ಜಟಿಲ ವಿಚಾರಗಳನ್ನು ನಾವು ಸುಲಭ ಮಾಡೋದಕ್ಕಿರ್ತಕ್ಕಂಥ ಮಾರ್ಗಗಳಲ್ಲಿ ಈ ಕಥೆ ಹೇಳ್ತಕ್ಕಂಥ ಮಾರ್ಗ ಅತ್ಯಂತ ಪ್ರಭಾವಿಯಾದ ಮಾರ್ಗ. ಸಾಮಾನ್ಯ ಮಕ್ಕಳಿಗೂ ತಿಳಿಯುತ್ತೆ, ಚಿಕ್ಕ ಮಕ್ಕಳಿಗೂ ತಿಳಿಯುತ್ತೆ, ಸಾಮಾನ್ಯ ಬುದ್ಧಿಯ ಜನಕ್ಕೂ ತಿಳಿಯುತ್ತೆ. ಅದರ ವೈಯಕ್ತಿಕ ತತ್ವ ತಿಳ್ಕೊಳ್ಳೋದಕ್ಕೆ ಮಾತ್ರ ಅಸಾಮಾನ್ಯರಾಗಿರ್ತಕ್ಕಂಥ ಜ್ಞಾನಿಗಳೇ ಆಗಬೇಕು. ಇಂಥ ಒಂದು ರಚನಾ ಸಂವಿಧಾನ ಇದೆಯಲ್ಲ, ಅದು ಜಗತ್ತಿನ ಒಂದು ಚಿಂತನ ಶಾಸ್ತ್ರಕ್ಕೇನೆ, ಚಿಂತನ ಪ್ರಕ್ರಿಯೆಗೆ ಕೊಟ್ಟಿರತಕ್ಕಂಥ ಅಪೂರ್ವವಾದಂತಹ ಒಂದು ಭಾವ. ಅದರ ಹಿನ್ನೆಲೆಯಲ್ಲೇ ಮುಂದೆ ಪಂಚತಂತ್ರ, ಹಿತೋಪದೇಶ ಮೊದಲಾದ ಕಥೆಗಳು ಬರಲಿಕ್ಕೆ ಕಾರಣವಾಗಿದ್ದು ಮಹಾಭಾರತದ ಮುಖ್ಯ ಸ್ಫೂರ್ತಿ ಎನ್ನುವುದನ್ನು ಮರಿಬಾರದು. ಈಗ ನಮಗೆ ಅರ್ಥ ಆಗುತ್ತೆ, ಮಕ್ಕಳಿಗೆ ವೇದವ್ಯಾಸರು ಆ ರೀತಿ ಹೇಳಿಕೊಟ್ರು, ಜನಗಳು ಹೇಳೋ ಅಭ್ಯಾಸ ಹೊರಟೋಯ್ತು ನಮ್ಮಲ್ಲಿ, ಇಲ್ಲವೇ ಇಲ್ಲ. ಇವತ್ತು ಯಾವುದಕ್ಕೂ ಕಥೆ ಹೇಳ್ತಾನೆ ಹೊರತು ಧರ್ಮಾಚರಣೆ ಕಥೆ ಅದಕ್ಕೆ ಹೇಳಬಾರದು. ಮಹಾಭಾರತದ ಕಥೆಗಳನ್ನೇ ಮನುಷ್ಯ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ರೆ ಒಳ್ಳೆ ಜ್ಞಾನಿಗಳಾಗ್ತಾರೋ ಅವರೆಲ್ಲ ಕೂಡ, ಖಚಿತವಾದಂಥ ಜ್ಞಾನ ಬರ್ತದೆ ಎಂಬುದನ್ನು ನಾವು ಮರೆಯಬಾರದು. ಅದು ಅನೇಕ ಕಥೆಗಳು ವಿಚಿತ್ರ, ಯಾವ ಎರಡು ಕಥೆಗಳು ಕೂಡ ಒಂದೇ ರೀತಿಯಲ್ಲ, ಹೊಸ ಹೊಸ ರೀತಿಯ ಕಥೆಗಳು. ಒಂದು ಕಥೆ ಹೇಳುತ್ತಾರೆ, ಒಂದು ಸಲ ಈ ಭೀಷ್ಮರ ಹತ್ತಿರ ಧೃತರಾಷ್ಟ್ರ ಪ್ರಶ್ನೆ ಮಾಡಿದ್ದಂತೆ ಅದನ್ನು ಇವರು ಧರ್ಮದಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ರಾಜಸೂಯಾಗ ಮುಗಿತು ಪಾಂಡವರದ್ದು, ಅದರ ವೈಭವ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಇತಿಹಾಸದಲ್ಲೇನೆ ಭೂಲೋಕದಲ್ಲಿ ನಡೆದಂಥ ಯಜ್ಞಗಳಲ್ಲಿ ರಾಮದೇವರು ಮಾಡಿದ ಯಜ್ಞ ಆದಮೇಲೆ ಈ ಭೀಮ ನೇತೃತ್ವದ ಕೃಷ್ಣರಕ್ಷಿತವಾದ ಧರ್ಮರಾಜನ ಯಜ್ಞವೇ ಅತಿ ಶ್ರೇಷ್ಠವಾದ ಯಜ್ಞ ಅಂತ ಯಜ್ಞವನ್ನು ಮಾಡಿದ. ರಾಜಸೂಯಾಗದ ಮುಗಿಸಿಕೊಂಡು ದುರ್ಯೋಧನ ವಾಪಸ್ ಬಂದ. ಭಾರಿ ಸಂಕಟ ಆಯ್ತು ಅವನಿಗೆ. ಒಳ್ಳೆಯವರು ಮಾಡಿದ್ದು ನೋಡಿ ಸಂತೋಷಪಟ್ಟರೆ ಇವನು ಒಳ್ಳೆಯವನು ಅಂತ ಅರ್ಥ. ಪಟ್ಟೆಯವರು ಕೊಂಡ್ರೆ ಇವರು ಭಾರಿ ದುಷ್ಟ ಅಂತ ಅರ್ಥ. ಭಾರಿ ಸಂಕಟ ಪಡ್ತಾನೋ, ಅಯ್ಯೋ ಅಯ್ಯೋ ಪಾಂಡವರ ಐಶ್ವರ್ಯ ಎಂಥ ಐಶ್ವರ್ಯ. ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋ ನಾಮ ಜೀವಿತಂ ಇಚ್ಛೇತ ಕರದಾ ಯಶ್ಯ ವೈಶ್ಯವ ಸರ್ವಭೂಮಿ ಪಾಹ. ಎಂಥ ಯಜ್ಞ, ಎಂಥ ವೈಭವ, ಏನು ಪಾಂಡವರ ಹಿರಿಮೆ. ಪಾಂಡವರ ಮುಂದೆ ರಾಜ ಮಹಾರಾಜರುಗಳು ಸಾಲು ಸಾಲು ನಿಂತು ಕಪ್ಪ ಕಾಣಿಕೆ ಕೊಟ್ಟು ಅಭಿನಂದನೆ ಮಾಡಿದರಲ್ಲ, ನನ್ನ ಹೊಟ್ಟೆ ಉರಿದು ಹೋಗ್ತಾ ಇದೆ ಅಂತ ಹೇಳುತ್ತಾರೆ. ಒಂದು ಸಿಕ್ಕ ಗೌರವ, ಸಿಕ್ಕ ಸಂಪತ್ತು, ಎರಡೆರಡು ಹೊಟ್ಟೆ ಉರಿಸ್ತಾ ಇದೆ ಅವನಿಗೆ. ಒಂದು ಕಡೆ ನೋಡಿದರೆ ಅಪಾರವಾದ ರಾಜ ಮಹಾರಾಜರು ಕ್ಯೂ ನಿಲ್ತಾರೆ ಅಂದರೆ ಧರ್ಮರಾಜರ ಅಂತಸ್ತೆಷ್ಟಿರಬೇಕಾಗ. ಇನ್ನೊಂದು ಕಡೆಗೆ ಸಂಪತ್ತಿನ ಸುರಿಮಳೆ ದುರ್ಯೋಧನನ ಕುಸಿದ್ರನ್ನು ತಿಸ್ಕೊಳ್ಳೋದಕ್ಕೋಸ್ಕರ ಅವನು ನೋಟ್ ಮಾಡೋದು, ಅವಂದೇ ಲಿಸ್ಟ್ ಮಾಡೋದು ಯಾರದೇನು ಕೊಟ್ಟರು ಅಂತೇಳಿ. ಯಾತಕ್ಕೆ ಮಾಡಿದ್ದ ಕೃಷ್ಣ ಅಂದರೆ ಸಂಕಟ ಪಡಲಿ ನೋಡಿ ಅಂತ ಹೇಳಿಬಿಟ್ಟು ಪಾಂಡವರೇಶ್ವರವರು ಸಂಕಟ ಪಡಲಿ ಅಂತ ಅವನಿಗೆ ಇಸ್ಕೊಳ್ಳೋ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಂತೆ. ಪರಮಾತ್ಮ ಈ ದುರ್ಯೋಧನನಿಗೆ ಎಂಥ ವಿಚಿತ್ರವ ಅವನ ಮನಸ್ಥಿತಿ ಹೊರಗೆ ಬರಬೇಕಲ್ಲ, ಆ ಥರ ಮನಸ್ಥಿತಿ ಹೊರಗೆ ಬರಬೇಕು, ಸಂಕಟ ಪಡಬೇಕು ಅಂತ ಹಾಗೆ ಮಾಡಿದ್ದಂತೆ. ಸಂಕಟ ಪಡ್ತಾನೆ, ಭಾರಿ ಗೋಳಾಡ್ತಾನೆ, ಧೃತರಾಷ್ಟ್ರ ಮುಂದೆ ಬರ್ತಾನೆ, ಶಕುನಿ ಅವನಿಬ್ಬರು ಪ್ಲಾನ್ ಮಾಡ್ತಾರೆ ಪಾಂಡವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು, ಅವರನ್ನು ಕಾಡಿಗೆ ಕಳಿಸ್ಬೇಕು, ರಾಜ್ಯವನ್ನು ಕಿತ್ಕೊಳ್ಬೇಕು ಅಂತೆಲ್ಲ ಸಂಚಿ ಮಾಡಿ ಧೃತರಾಷ್ಟ್ರದ ಮುಂದೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಹಿಂದೆಗೆ ಭಾಗ ನೋಡಿದ್ದೇವೆ, ಅಲ್ಲಿ ಹೇಳದೇ ಇದ್ದ ಭಾಗ ಒಂದು ಹೇಳ್ತಾ ಇದ್ದಾರೆ. ಪಾಂಡವರ ಹಿರಿಮೆಗೆ ಏನು ಕಾರಣ ಅಂತ ದುರ್ಯೋಧನ ಪ್ರಶ್ನೆ ಮಾಡಿದ್ದಾರೆ. ಪಾಂಡವರ ಹಿರಿಮೆಗೆ ಏನಿಂಥ ಕಾರಣ? ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡು ಪಾಂಡವರು ಸರಿಯಾಗಿ ಅರ್ಥ ಮಾಡಿಕೊ, ಪಾಂಡವರ ಯಶಸ್ಸನ್ನು ತಿಳ್ಕೊ, ಅವರ ವೈಭವವನ್ನು ನೀನು ಅರ್ಥ ಮಾಡಿಕೊಂಡು ನಿನಗಿದ್ದಿದ್ದರಲ್ಲಿ ಸಂತೋಷ ಪಡೋದನ್ನು ಕಲಿ ಅಂತ ಹೇಳಿದರೆ ಅವರು ಅದನ್ನು ಕೇಳೋದಿಲ್ಲ. ನನಗದು ಮುಖ್ಯ ಅಲ್ಲ, ಪಾಂಡವರು ಏನೋ ಮಾಡಿದ್ದಾರೆ, ಅಷ್ಟು ಮೇಲೆ ಬರಲಿಕ್ಕೆ ಏನೋ ಮಾಡಿದ್ದಾರೆ, ಅವ್ರು ಏನು ಮಾಡಿರಬೇಕು, ಇವರೇನು ತಿಳ್ಕೊಂಡ ತನ್ನಂತೇನೋ ಮೋಸ ಮಾಡಿರ್ತಾರೆ, ತಾರ ಅದನ್ನು ಮಾಡಬೇಕು ಅಂತ ಇವನು ಯೋಚನೆ ಅಷ್ಟೇ. ರ್ಯಾಂಕ್ ಬರಲಿಕ್ಕೆ ಏನು ಮಾಡಿದ್ರೆ ಅಂತ ಕೇಳಿದ್ರೆ ಹಾಗೂ ಹಾಕಿ, ರ್ಯಾಂಕ್ ಏನೋ ಮಾಡಿದರೆ ರ್ಯಾಂಕ್ ಬರೋದಿಲ್ಲ, ಸರಿಯಾಗಿ ಓದಿ ಬರೋದಷ್ಟೇ ಬರುತ್ತೆ, ಏನು ಮಾಡಿದ್ರು ಇವನು ಮಾತ್ರ ಏನೋ ಮಾಡಿರಬೇಕು ಅಂತ ತಿಳ್ಕೊಂಡ್ರೆ ಹಾಗೂ ಹಾಕಿ. ಅದಕ್ಕೆ ಏನು ಮಾಡಿರಬೇಕು ಪಾಂಡವರು ಹೇಳು ಅಂತ ಕೇಳಿದ್ರೆ ಹೇಳ್ತಾರೆ, ನೋಡು ಧೃತರಾಷ್ಟ್ರ ದುರ್ಯೋಧನ ಹಾಗೆಲ್ಲ ಪಾಂಡವರು ಮಾಡಿದವರಲ್ಲ, ಯಶಸ್ಸಿನ ಸೂತ್ರನೇ ಬೇರೆ ಅಂತ ಹೇಳುತ್ತಾರೆ. ಸಾಮಾನ್ಯ ಗೆಲುವಿನ ಸೂತ್ರ ಬೇರೆ, ಅಪಾರ ಯಶಸ್ಸಿನ ಸೂತ್ರ ಬೇರೆ, ಅದು ಅವರಿವರಿಗೆ ಅರ್ಥ ಆಗೋದಿಲ್ಲ. ಒಮ್ಮೆ ಇಂದ್ರದೇವರೇ ಕೇಳಿದಂತೆ ಬೃಹಸ್ಪತಿ ಆಚಾರ್ಯರನ್ನು, ಗುರುಗಳೇ ಎಲ್ಲ ವಿಧವಾದ ಹಿರಿಮೆಯನ್ನು ಸಂಪಾದನೆ ಮಾಡಬೇಕು ಅಂತಿದ್ರೆ, ಸರ್ವರೀತಿಯ ಅಭ್ಯುದಯವನ್ನು ಮನುಷ್ಯ ಕಾಣಬೇಕು ಅಂತಿದ್ರೆ ಏನು ಮಾಡಬೇಕು ಅಂತ ಇಂದ್ರದೇವರು ಸ್ವತಃ ಮೂರು ಲೋಕದ ಅರಸರವರು, ಮನುಷ್ಯ ಏನೋ ಸಣ್ಣ ಪುಟ್ಟ ಸೆಟಲ್ಮೆಂಟ್ ಮಾಡಿ ನನ್ನ ಸಮಾನ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಮೂರು ಲೋಕದ ರಾಜ ಮತ್ತೆ ಕೇಳಿ ಇನ್ನೂ ಮುಂದೆ ಬರಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಇದು ಆಶ್ಚರ್ಯ, ಇನ್ನೂ ಮುಂದೆ ಬರಬೇಕಾದ್ರೆ ಏನು ಮಾಡಬೇಕು ನಾನು? ಹಾಗ ಅವ್ರು ಹೇಳ್ತಾರೆ, ನೋಡು ಇಂದ್ರದೇವರೇ, ನಾನು ಗೊತ್ತಿದ್ದೆಲ್ಲ ಹೇಳಿಬಿಟ್ಟಿದ್ದೇನೆ, ನಾನು ತುಂಬ ಗೊತ್ತಿದ್ದು ಸಾಕಷ್ಟು ಹೇಳಿದ್ದೇನೆ, ಇನ್ನೂ ಮುಂದೆ ಬರತಕ್ಕಂಥ ಮಾರ್ಗ ಇದೆಯೋ ಅಂದರೆ ಇಂದ್ರದೇವರಿಗೆ ಅನಿಸುತ್ತಂತೆ ಒಂದು ಇದೇ ಮಾರ್ಗ. ಏಕೆಂದರೆ ಇಂದ್ರದೇವರು ಸಿಂಹಾಸನದಲ್ಲಿ ಕೂತು ಮೂರು ಲೋಕದ ರಾಜರಾಗಿ ಆಳ್ತಾ ಇದ್ರು ಕೂಡ ಪ್ರಹ್ಲಾದ ಇಂದ್ರದೇವರನ್ನು ಮೀರಿಸ್ತಾ ಇದ್ದಂತೆ, ಇದು ಬಹಳ ಆಶ್ಚರ್ಯ. ಪ್ರಹ್ಲಾದ ಒಳಗಿರ್ತಕ್ಕಂಥ ಭಗವಂತನ ಸನ್ನಿಧಾನ ಇತ್ತು, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಮ್ ಅಂತೇಳಿ ವಿಭೂತಿ ರೂಪ ಆತನಲ್ಲಿದೆ. ಒಂದು ಕಾಲಕ್ಕೆ ಪ್ರಹ್ಲಾದ ಬಂದಾಗ ಇಂದ್ರದೇವರು ಆತನಿಗೆ ವಿಶೇಷ ಗೌರವ ಕೊಡೋ ಪ್ರಸಂಗ ಒದಗಿತಂತೆ. ಇದೇನು ಆಶ್ಚರ್ಯ ಇದು! ನಾನು ನೋಡಿದ ದೇವತೆ, ದೇವತೆಗಳಿಗೆ ರಾಜ, ಸ್ವರ್ಗಲೋಕದ ಅಧಿಪತಿ, ಇಷ್ಟು ಮೇಲಿದ್ದೇನೆ, ಇಷ್ಟಾದರೂ ಪ್ರಹ್ಲಾದನ ವರ್ಚಸ್ಸನ್ನು ಕಂಡರೆ ಆಶ್ಚರ್ಯವಾಗುತ್ತೆ, ಎಲ್ಲಿಂದ ಬಂತಿಂತ ಹಿರಿಮೆ ಪ್ರಹ್ಲಾದನಿಗೆ ಅಂತ ಯೋಚನೆ ಮಾಡಿದ್ರಂತ. ನೋಡಿ ಇಲ್ಲಿ ದುರ್ಯೋಧನ ಏನೋ ಕೆಟ್ಟ ರೀತಿ ಯೋಚನೆ ಮಾಡಿದ ಪಾಂಡವರ ಬಗ್ಗೆ, ಇಂದ್ರದೇವರು ಹಾಗೆ ಯೋಚನೆ ಮಾಡಲಿಲ್ಲ, ಒಳ್ಳೆ ರೀತಿ ಯೋಚನೆ ಮಾಡ್ತಾರೆ. ಪ್ರಹ್ಲಾದ ಏನೋ ಒಂದು ವಿಶೇಷ ಇರಬೇಕಾಗಿದ್ದರೆ. ಏನು ವಿಶೇಷ ಅದು? ಬೃಹಸ್ಪತ್ಯಾಚಾರ್ಯ ಇರ್ತಾರೆ, ನೋಡು ಇಂದ್ರದೇವರೇ, ಅದು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಒಂದು ಕೆಲಸ ಮಾಡಬಹುದು, ಪ್ರಹ್ಲಾದನ್ನೇ ಕೇಳೋದು ವಾಸಿ ಅನಿಸುತ್ತೆ ಅಂತ ಕೇಳಿದರೆ, ಪ್ರಹ್ಲಾದನ್ನೇ ಕೇಳಿಬಿಡೋದು, ಪ್ರಹ್ಲಾದ ನಿನ್ನ ಅಸಾಧಾರಣವಾದ ಅಭ್ಯುದಯಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಆಯ್ತಲ್ಲ ಅಂತ ಹೇಳಿದಾಗ ಇಂದ್ರದೇವರು ಯೋಚನೆ ಮಾಡಿದರಂತೆ. ಆಯಿತು ಅಂತ ಪ್ರಹ್ಲಾದನ ಸೊಲ್ಟರು. ಆದರೆ ಮತ್ತೊಂದು ಸಂಶಯ ಬಂತು, ಅಷ್ಟು ಸುಲಭವಾಗಿ ಗುಟ್ಟು ಬಿಟ್ಕೊಟ್ಬಿಡ್ತಾರೆ ಯಾವಾಗಲೂ ಕೂಡ, ಗುಟ್ಟು ಬಿಟ್ಕೊಡೋದಿಲ್ಲ. ಅದಕ್ಕೆ ಸಾಮಾನ್ಯರಿಗೆ ತತ್ವಗಳನ್ನು ಹೇಳಬಾರದಂತ ನಿಯಮ ಉಂಟು, ವಿರೋಧಿಗಳಿಗೆ ಹೇಳಲೇಬಾರದು. ಮೇಲ್ನೋಟಕ್ಕೆ ಪ್ರಹ್ಲಾದ ದೈತ್ಯರ ರಾಜ, ಇವರು ದೇವತೆಗಳ ರಾಜ ಅಂದಮೇಲೆ ಎಕ್ಸಾಕ್ಟ್ಲಿ ಆಪೋಸಿಟ್ ಇದ್ದಾಗ ಲೆಕ್ಕ. ಸಾಮಾನ್ಯವಾಗಿ ಹೇಳ್ಕೊಡೋದಕ್ಕೆ ಒಪ್ಪೋದಿಲ್ಲ ಒಂದು ಅಂಶ. ಇನ್ನು ಒಳ್ಳೆಯವರಾಗಿದ್ದರೂ ಕೂಡ ಕೇಳಕ್ಕೆ ಬಂದ ವ್ಯಕ್ತಿ ನಿಜವಾಗಲೂ ಅರ್ಹ ಅಂತ ಗೊತ್ತಾಗದೆ ಹೋದರೆ ಅವರು ಹೇಳಿಕೊಡಬಾರದು ಅಂತ ಶಾಸ್ತ್ರ ಇದೆ. ನಾ ಪೃಷ್ಠ ಕಶ್ಚಿತ್ ಬ್ರೂಯಾತ್ ನಾಪಿ ಅನ್ಯಾಯೇನ ಪೃಚ್ಛತಃ. ಇವತ್ತಿನ ಪದ್ಧತಿಗೂ ಅವತ್ತಿನ ಪದ್ಧತಿಗೂ ತುಂಬ ವ್ಯತ್ಯಾಸ ಇದೆ. ಇವತ್ತು ನಾವೇನು ಕೇಳಬೇಕು ಅನ್ಕೋತೇವೋ ಇಲ್ವೋ ಕ್ಯಾಸೆಟ್ ಹಾಕ್ಕೊಂಡ್ಬಿಡ್ತೇವೆ ಅಥವಾ ಪುಸ್ತಕ ಓದಿಬಿಡ್ತೇವೆ. ಆದರೆ ಶಾಸ್ತ್ರ ಹೇಳುತ್ತೆ ಅದೆಲ್ಲ ನೀವು ಸಾಮಾನ್ಯ ಜ್ಞಾನ ಬರಬಹುದಷ್ಟೇ, ವಿಶೇಷ ಜ್ಞಾನ ಬರಬೇಕು ಅಂತಿದ್ರೆ ಗುರುಪದೇಶೆಯ ವಿದ್ಯಾ, ಗುರುಗಳ ಹತ್ರ ಹೋಗಬೇಕು ನೇರವಾಗಿ ಅವರನ್ನ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ಅವರಿಗೆ ನಮಸ್ಕಾರವನ್ನು ಮಾಡಬೇಕು, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಬೇಕು, ವಿಶೇಷವಾದ ಸೇವೆಯನ್ನು ಮಾಡಬೇಕು. ಆ ಮೂಲಕ ಉನ್ನತಿಯನ್ನು ಗಳಿಸಬೇಕೆ ಹೊರತು ಬೇರೆ ರೀತಿಯಲ್ಲಿ ಜ್ಞಾನ ಬಂದರೆ ಆ ಜ್ಞಾನ ಮುಖ್ಯವಾದಂತಹ ಸದ್ಗತಿ ಕಾರಣವಾಗೋದಿಲ್ಲ ಎಂಬುದು ಶಾಸ್ತ್ರದ ಮಾತು. ಅದಕ್ಕೆ ಇಂದ್ರದೇವರು ಸ್ವತಃ ತಾವೇ ಹೊರಟರಂತೆ, ಯಾರು ಇನ್ನೊಬ್ಬರು ಡೆಪ್ಯೂಟ್ ಮಾಡಲಿಲ್ಲ ಅವತ್ತೇ, ಸ್ವತಃ ತಾವೇ ಹೊರಟರು. ಅಷ್ಟೇ ಅಲ್ಲ, ಯೋಚನೆ ಮಾಡಿದ್ರು ನಾನು ಪ್ರಹ್ಲಾದರ ಶಿಷ್ಯರಾಗಿ ಹೋಗ್ತೇನೆ ಅಂದರೆ ಒಪ್ಪೋದಿಲ್ಲ ಅವರು. ಇಂದ್ರ ದೇವತೆಗಳ ರಾಜ, ನಿನ್ನ ಶಿಷ್ಯರಾಗ್ತೇನೆ ಅಂತ ಕೇಳೇ ಕೇಳ್ತಾನೆ. ಅದಕ್ಕೆ ನಾನು ಇಂದ್ರದೇವರ ವೇಷದಲ್ಲಿ ಹೋಗಬಾರದು ಅಂತ ಯೋಚನೆ ಮಾಡಿ ಒಬ್ಬ ಬ್ರಾಹ್ಮಣನ ವೇಷ ಹಾಕೊಂಡು ಹೋದ್ರಂತೆ. ಹಿಂದಿನ ಕಾಲಕ್ಕೆ ಏನಾದರೂ ಕೆಲಸ ಆಗಬೇಕು ಅಂತಿದ್ರೆ ಬ್ರಾಹ್ಮಣ ವೇಷ ಹಾಕೊಂಡ್ಬಿಡ್ತಿದ್ರು. ಇವತ್ತೇನಾದರೂ ಕೆಲಸ ಆಗಬೇಕು ಅಂತಿದ್ರೆ ಬ್ರಾಹ್ಮಣ ಬ್ರಾಹ್ಮಣ ಅಲ್ಲ ಅಂತ ಹೇಳ್ಕೊಂಡ್ಬಿಡ್ತಾನೆ. ಅಂಥ ಕಾಲ ಇದು ಉಳಿದವರಲ್ಲ, ಬ್ರಾಹ್ಮಣ ನಾ ಬ್ರಾಹ್ಮಣ ಅಲ್ಲ ಸರ್ಟಿಫಿಕೇಟ್ ಎಷ್ಟೋ ಜನ ತಂದೋಗಿದ್ದಾರೆ ಸರ್ಟಿಫಿಕೇಟ್ನ. ಎಷ್ಟೋ ಜನ ಬ್ರಾಹ್ಮಣರೇ, ದೊಡ್ಡ ವಿದ್ವಾಂಸರು ವಂಶಸ್ಥ, ತಾನು ನೋಡಿ ಮೆಡಿಕಲ್ ಸೀಟ್ ಸಿಗಬೇಕಾಗಿತ್ತು, ಎಸ್ ಸಿ ಅಂತ ಸರ್ಟಿಫಿಕೇಟ್ ಮಾಡಿಸಿಬಿಟ್ಟ ರೆಡಿ ಅಂತೆ. ಎಸ್ ಸಿ ಅಂತೇಳಿ ತಮಾಷೆ ಅಂತ ಕೇಳಿದರೆ ಸೀಟ್ ಸಿಕ್ಬಿಟ್ಟು ಆಮೇಲೆ ಗೊತ್ತಾಯಿತು ಸಿ ಬರೋ ದಬ್ಬಿದ್ರು ಎಲ್ಲ ತೆಗೆದುಬಿಟ್ಟು. ಎಷ್ಟು ಮರ್ಯಾದೆ ಹೋಯಿತು ಅಂದರೆ ಮನುಷ್ಯನ ಟೆಂಪ್ಟ್ ಹೇಗಾಗ್ತಾ ಲೆಕ್ಕ ಹಾಕ್ತದೆ. ಅಂದರೆ ಯಾವುದು ದೇವತೆಗಳು ಕೂಡ ಭೂಲೋಕದಲ್ಲಿ ಒಳ್ಳೆ ಕೆಲಸ ಆಗಬೇಕು ಅಂತಿದ್ರೆ ಬ್ರಾಹ್ಮಣ ವೇಷ ಹಾಕ್ಕೊಂಡ್ರೆ ಕೆಲಸ ಆಗತ್ತೆ ಅಂತ ಒಂದು ಅತ್ತೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ ಅಂತ ಅದಕ್ಕೆ ಕೊಂಡಾಡಿತ್ತು. ನಮಗದರ ಮಹತ್ವ ಅರ್ಥವಾಗಿಲ್ಲ. ಇವತ್ತು ಎಷ್ಟೋ ಜನ ನಾವು ಯಾಕಾದ್ರೂ ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ ಅಂತ ತಿಳ್ಕೊಳ್ಳೋಷ್ಟು ಮಟ್ಟಿ ಸಂಕಟ ಪಡ್ತಾರೆ. ಏನಾದರೂ ಆಸ್ತಿನ ಮಾಡಬೇಕಲ್ಲ ಅಂತ ಹೇಳ್ತಾರೆ. ಅಲ್ಲಯ್ಯ, ಗಾಯತ್ರಿ ಮಂತ್ರಕ್ಕಿಂತ ಆಸ್ತಿ ಬೇಕಾ ನಿನಗೆ? ವಿಷ್ಣು ಸಹಸ್ರನಾಮ ಹೇಳೋದಕ್ಕಿಂತ ಮತ್ತೊಂದು ಪುಣ್ಯ ಬೇಕಾ? ನಮ್ಮ ಜನ ಭಾರಿ ಪ್ರಶ್ನೆ ಮಾಡುತ್ತೆ, ವಿಷ್ಣು ಸಹಸ್ರನಾಮ ಹೇಳಿದ್ರೆ ಏನು ಬರುತ್ತೆ, ದೇವ್ರ ಪೂಜೆ ಮಾಡಿದ್ರೆ ಏನು ಬರುತ್ತೆ, ವಾಯುಸ್ತುತಿ ಹೇಳಿದ್ರೆ ಏನು ಬರುತ್ತೆ. ಆಚಾರ್ಯ ಹೇಳ್ತಾರೆ ಹೀಗೆಲ್ಲ ಪ್ರಶ್ನೆ ಕೇಳಬೇಡ, ಏನು ಪುಣ್ಯ ಮಾಡಿದರೆ ಇದೆಲ್ಲ ಮಾಡೋದ್ರಿಂದ ನಮಗೇನು ಬರುತ್ತೆ ಅಂತ ಕೇಳಬೇಡ. ನಾವು ಎಷ್ಟೆಲ್ಲ ಪುಣ್ಯ ಮಾಡಿದರೆ ವಿಷ್ಣು ಸಹಸ್ರನಾಮ ಹೇಳೋ ಯೋಗ ಬರುತ್ತೆ, ಭಗವದ್ಗೀತೆ ಕೇಳೋ ಯೋಗ ಬರುತ್ತೆ, ದೇವಪೂಜೆ ಮಾಡೋ ಯೋಗ ಬರುತ್ತೆ, ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇಹೇ. ಕೃಷ್ಣಾಮೃತ ಮಹಾನವದಲ್ಲಿ ಆಚಾರ್ಯರ ಸಂದೇಶ ಇರುವುದು, ನಾವು ಮಾಡ್ತಕ್ಕಂಥ ಕೆಲಸಗಳು ಭಾರಿ ಭಾರಿ ಚೆನ್ನಾಗಿದೆ ಅಂತ ಆದರೆ ಆವಾಗ ನಮಗೆ ದೇವರ ಹೆಸರು ಹೇಳೋ ಒಂದು ಮನಸ್ಸು ಬರುತ್ತೆ, ಆಗ ಭಗವಂತನ ಧ್ಯಾನ ಮಾಡೋ ಒಂದು ಪುಣ್ಯ ಬರುತ್ತೆ, ದೇವ್ರ ಪೂಜೆ ಮಾಡ್ತಕ್ಕಂಥ ಒಂದು ಬುದ್ಧಿ ಭಗವಂತ ಕೊಡ್ತಾನೆ. ಸಾಮಾನ್ಯರಿಗೆ ಅಂಥ ಯೋಗ ಬರೋದಿಲ್ಲ ಅಂತ ಹೇಳ್ತಾರೆ, ಸಾಮಾನ್ಯರಿಗೆ ಅಂಥ ಯೋಗ ಬರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಯಾವುದನ್ನು ಸಾಧನ ಅಂತ ತಿಳ್ಕೊಂಡಿದ್ದೇವೆ ಅಂದರೆ ಸಿದ್ಧಿ ಎಂದು ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಅಂಥ ಅಪೂರ್ವ ಗಾಯತ್ರಿ ಮಂತ್ರ ಹೇಳೋ ಭಾಗ್ಯ ಅಂದರೆ ಸಕಲ ವೇದಗಳನ್ನು ಕೂಡ ಒಂದು ನಿಮಿಷ ಕೂಡ ಆಗೋದಿಲ್ಲ ಉಚ್ಚಾರಣೆ ಮಾಡಬೇಕು ಅಂತಿದ್ರೆ ಗಾಯತ್ರಿ ಮಂತ್ರ ಹೇಳಿ ಅಂತ ಹೇಳ್ತಾರೆ. ವೇದ ಮಾತಾದು ಗಾಯತ್ರಿ, ಅದನ್ನು ಹೇಳಬೇಕಾದ್ರೆ ಅತ್ಯುತ್ತಮವಾದ ಅರ್ಹತೆ ಅಂದರೆ ಈ ವಿಪ್ರತ್ವದ್ದು. ಇಂದ್ರದೇವರು ಸ್ವತಃ ಅಂತ ಬ್ರಾಹ್ಮಣ ವೇಷ ಹಾಕ್ಕೊಂಡು, ಅದು ವಯಸ್ಸಲ್ಲಿ ಚಿಕ್ಕವರಿರ್ಬೇಕಲ್ಲ, ಶಿಷ್ಯ ಅಂತ ಬರಬೇಕಲ್ಲ, ಸ್ವಲ್ಪ ಚಿಕ್ಕ ವೇಷ ಹಾಕ್ಕೊಂಡು ಪ್ರಹ್ಲಾದನ ಹತ್ರ ಬಂದರಂತೆ. ಪ್ರಹ್ಲಾದ ಆಧರಿಸಿದ ಪಾಪ ಅತಿಥಿ ದೇವೋ ಭವ, ಅದರಲ್ಲೂ ದೊಡ್ಡ ಬ್ರಾಹ್ಮಣ ಬೇರೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಬನ್ನಿ ಕೂತ್ಕೊಳ್ಳಿ ಅಂತ ಮಾತಾಡಿಸಿದ ಪ್ರಹ್ಲಾದ. ಆಗ ಅವರು ಕೇಳಿದ್ರು ಏನು ಬೇಕು ಅಂತ ಕೇಳಿದರು. ನಿನ್ನ ಹತ್ರ ಓದಬೇಕು ಅಂತ ಬಂದಿದ್ದೇನೆ ಅಂತಂತೆ. ಓದಬೇಕು ಅಂತ ಬಂದಿದ್ದೇನೆ ಅಂತ ಹೇಳಿದಾಗ ಪ್ರಹ್ಲಾದ ಹೇಳ್ತಾರೆ, ನಾನು ರಾಜಕಾರ್ಯದಲ್ಲಿ ತುಂಬ ಬಿಡುವಿಲ್ಲ, ನನಗೀಗ ತುಂಬ ಬಿಡುವಿಲ್ಲವೇ ಇಲ್ಲ, ಎಷ್ಟು ಬಿಡುವಿಲ್ಲ ಹೇಳೋದಕ್ಕೋಸ್ಕರ ಇನ್ನೊಮ್ಮೆ ಬಾ ಹೇಳ್ತೇನೆ ಅಂತ ಹೇಳಿದ್ರಂತೆ. ಇನ್ನೊಮ್ಮೆ ಬಾ ಹೇಳ್ತೇನೆ ಅಂದರೆ ಪ್ರಹ್ಲಾದ ಎಷ್ಟು ಇನ್ವಾಲ್, ಇವತ್ತು ರಾತ್ರಿ ಕುಡಿದು ಬಿದ್ದಿರ್ತಾರೆ ಪಾಪ. ಪ್ರಹ್ಲಾದ ಹೇಳ್ತಾನೆ ಬಿಡುವೇ ಇಲ್ಲ, ಪ್ರಜೆಗಳ ಯೋಗಕ್ಷೇಮ ಚಿಂತನೆಯಲ್ಲಿ ನಾವು ಕಾಲ ಸಂಪೂರ್ಣ ಬಿಡುಪಿಟ್ಟಿದ್ದೇನೆ. ಬ್ರಾಹ್ಮಣ ಆದರೆ ಬೇರೆ ಎಲ್ಲ ಕೆಲಸವನ್ನು ಬಿಟ್ಟು ಪಾಠ ಪ್ರವಚನ ಮಾಡಬೇಕು, ಕ್ಷತ್ರಿಯ ಆದರೆ ಮೊದಲು ಬಾಹುಬಲ ಆಮೇಲೆ ಈ ವಿದ್ಯೆ, ಪ್ರಜೆಗಳ ರಕ್ಷಣೆಗೆ ಆದ್ಯತೆ ಕೊಡಬೇಕು ಆಮೇಲೆ ಈ ಕೆಲಸ ನಾನು ಮಾಡಬೇಕು. ಆದ್ದರಿಂದ ಬಿಡುವಾದ ಬಾದ್ ಹೇಳಿದ್ರೆ ಅಂತ ಹೇಳಿದ ತಕ್ಷಣ ಅವರಾಗಲಿ ಬಿಡುವಾದಾಗ ಬರ್ತೀನಿ ಅಂತ ಹೇಳಿದರೆ ಅದು ನೋಡಿ ತಾನು ದೇವರಾಜ ಜೋರು ಮಾಡೋದು ಮಾಡೋದಿಲ್ಲ ಆಯಿತು ಕಾಯ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಎಷ್ಟೋ ದಿವಸ ಕಾದಿದ್ದಾಯ್ತು, ಎಷ್ಟೋ ದಿವಸಗಳ ಕಾಲ. ಅದು ಯಾರು ಪ್ರಹ್ಲಾದ ಇಲ್ಲಿ ಇಂದ್ರದೇವರಲ್ಲಿ ಅರ್ಥ ಸಂಬಂಧ ಇಲ್ಲ, ಅವರು ಕಾದರಂತೆ. ಅದು ಜ್ಞಾನ ಬೇಕು ಅಂತಿದ್ರೆ ಅನಿವಾರ್ಯವಾಗುತ್ತೆ. ಕೆಲವೊಮ್ಮೆ ಸೀಮೆಎಣ್ಣೆ ಕಾಯ್ತಾನೆ ಮನುಷ್ಯ, ಯಾವ್ಯಾವುದಕ್ಕೆ ಕಾಯ್ತಿರ್ತಾನೆ, ಅಂಥ ಹೊತ್ತಲ್ಲಿ ಅಮೃತದಂಥ ಜ್ಞಾನ ಕಾಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಏನರ್ಥ? ಆಗ ಒಂದು ದಿವಸ ಪ್ರಹ್ಲಾದ ಹೇಳಿದ, ಆಯಿತು ಒಂಬತ್ತು ದಿವಸ ಆಗಿದೆ ಬಂದು ಏನು ಬೇಕು ಅಂತ ಕೇಳಿದರು. ಏನು ಬೇಕು ಹೇಳಿಕೊಡು ಅಂದರೆ, ಪ್ರಹ್ಲಾದ ನನಗೆ ಈ ತತ್ವೋಪದೇಶ ಮಾಡಬೇಕು, ಜೀವನದ ಯಶಸ್ಸಿನ ಸೂತ್ರಗಳನ್ನು ಹೇಳಬೇಕು ಅಂತ ಹೇಳಿದಾಗ ಪ್ರಹ್ಲಾದ ಹೇಳಕ್ಕೆ ಶುರು ಮಾಡಿದನಂತೆ. ಪ್ರತಾಪ್ ಪ್ರಹ್ಲಾದ ಇಂದ್ರದೇವರಿಗೆ ಹೇಳುತ್ತೆ. ಅದೇನು ಇಂದ್ರದೇವರು ಗೊತ್ತಿಲ್ಲದಲ್ಲ, ಎಲ್ಲ ಗೊತ್ತಿರೋದೇನೆ. ಆದರೆ ದೊಡ್ಡ ವಿಷಯ ಪಡಿಬೇಕಾಗಿತ್ತು. ಈಗ ಸಿದ್ಧಿಗೋಸ್ಕರ ಎಲ್ಲ ಕೇಳಿಸಿಕೊಂಡಂತೆ ಸಾಕಷ್ಟು ಕೇಳ್ಕೊಂಡಾಯಿತು. ಅನೇಕ ದಿವಸಗಳ ಕಾಲ ಕಳೆದವು. ಮನೆಗೆ ಭಾರಿ ಸಂತೋಷ ಆಯಿತು ಪ್ರಹ್ಲಾದನಿಗೆ. ಎಂಥ ಶಿಕ್ಷೆ ಸಿಕ್ಕ ಅಂತ ಖುಷಿಯಾಗಿಬಿಡುತ್ತೆ. ಎಂಥ ಶಿಕ್ಷೆ ಸಿಕ್ಕ, ಎಷ್ಟು ಚೆನ್ನಾಗಿ ಕೇಳ್ತಾನೆ, ಎಷ್ಟು ಕಷ್ಟಪಟ್ಟು ಕೂತ್ಕೊಂಡ, ಎಷ್ಟು ದಿವಸ ಕಾದ ಪಾಪ. ನಿಜವಾಗ್ಲೂ ಕೂಡ ಬಹಳ ಯೋಗ್ಯ ಶಿಕ್ಷೆ ಸಿಕ್ಕಿದೆ, ಭಾರಿ ಸಂತೋಷ ಆಗೋಯ್ತು. ಇನ್ನೆಲ್ಲ ಹೇಳಿದ್ದು ಮುಗೀತು ಅಂತ ಪ್ರಹ್ಲಾದ ಹೇಳಿದ. ಹೇಳಿದ್ದೆಲ್ಲ ಮುಗೀತು, ಅದಕ್ಕೋಸ್ಕರ ಇನ್ನು ವಾಪಸ್ ಹೋಗಬಹುದು ಅಂತ ಹೇಳಿ, ವಾಪಸ್ ಹೋಗಬಹುದು ಅಂತ ಹೇಳಿದರೆ ವಾಪಸ್ ಹೋಗಬಹುದು. ಆಗ ಭಾರಿ ಖುಷಿಯಾಗಿಬಿಟ್ಟಿದೆ ಶಿಷ್ಯನ ಮೇಲೆ. ಅದಕ್ಕೆ ಅದು ಶಿಷ್ಯ, ವರ ಕೊಡ್ತೇನೆ ಕೇಳಕ್ಕೆ ಏನಾದರೂ ಅಂತ ಹೇಳಿದರು. ನೀನು ವರ ಕೊಡ್ತೇನೆ ಕೇಳಕ್ಕೋ, ಪ್ರಹ್ಲಾದ ವರ ಕೊಡ್ತಾರೆ ಇಂದ್ರದೇವರಿಗೆ, ಇದು ಆಶ್ಚರ್ಯ. ಅವರಪ್ಪ ಇಂದ್ರದೇವರ ಹತ್ರ ವರ ತಗೊಳಕ್ಕೆ ಒದ್ದಾಡಿದವನು ಪಾಪ. ಮಗ ನಿನಗೆ ವರ ಕೊಡ್ತೇನೆ ಕೇಳ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಇಂದ್ರದೇವರು ಹೇಳಿದರಂತೆ, ಪ್ರಹ್ಲಾದ ನನಗೆ ಅದೆಲ್ಲ ಮುಖ್ಯವಾದ ವರ ನನಗೆ ಬೇಕು. ನಿನ್ನ ಯಶಸ್ಸಿನ ಗುಟ್ಟೇನು ಅಂತ ಕೇಳಿದರೆ, ನಿನ್ನ ಯಶಸ್ಸಿನ ಗುಟ್ಟೇನು, ಇಷ್ಟೆಲ್ಲ ಪಾಠ ಹೇಳಿದ್ರೆ ಅದನ್ನು ಹೇಳಿಕೊಟ್ಟಿಲ್ಲ. ಆಗ ಪ್ರಹ್ಲಾದ ಹೇಳಿದ, ಓ ಬಹಳ ಸಂತೋಷದಿಂದ ಹೇಳ್ತೇನೆ, ನನ್ನ ಯಶಸ್ಸಿನ ಗುಟ್ಟು ಅಂದರೆ ಶೀಲ, ಕ್ಯಾರೆಕ್ಟರ್ ಅಂತ ಹೇಳ್ತೇವಲ್ಲ, ನನ್ನ ಸನ್ನಡತೆ, ನನ್ನ ಶೀಲ, ನನ್ನ ಯಶಸ್ಸಿನ ಒಂದು ಮೂಲಭೂತವಾದಂಥ ಕಾರಣ ಇನ್ನು ಹೇಳಿದ್ದೇನೆ. ಒಳ್ಳೆ ಶಿಷ್ಯ ಅಂತ ಹೇಳಿದ್ದೇನೆ, ಇದು ರಹಸ್ಯ, ಗಂಡವ್ರು ಬಂದು ಹೇಳೋದಕ್ಕೆ ಹೋಗಬೇಡ ಅಂತ ಹೇಳಿದ್ರೆ. ಆಗ ಸರಿ, ನಿಂಗೆ ಇನ್ನೊಂದು ವರ ಕೊಡ್ತೇನೆ ಕೇಳಿಕೊ, ಭಾರಿ ಒಳ್ಳೆ ಶಿಷ್ಯ. ಇನ್ನೊಂದು ಕೇಳಿದ್ರೆ ಏನೋ ಕೇಳಿ, ಪುತ್ರ ಪೌತ್ರ ಆಯ್ರ ಆರೋಗ್ಯ ಅದೆಲ್ಲ ಕೇಳಲಿಲ್ವಲ್ಲ ಪುಣ್ಯಕ್ಕೆ, ಆದ್ದರಿಂದ ನೀನು ಭಾರಿ ಒಳ್ಳೆ ವರ ಕೇಳಿದ್ದೆ, ಅದು ಇನ್ನೊಂದು ವರ ಕೊಡ್ತೇನೆ ಕೇಳಿಕೊ ಅಂದ ತಕ್ಷಣ, ಪ್ರಹ್ಲಾದ ನೀನು ಬಹಳ ಶೀಲವಂತ ಅಂತ ಕೇಳಿದ್ದೇನೆ, ನೀನು ಶೀಲ ನನಗೆ ಕೊಡು ಅಂತ ಕೇಳಿದ್ರೆ, ನೀನು ಶೀಲ ನನಗೆ ಕೊಟ್ಟು ಬಿಡು. ಪ್ರಹ್ಲಾದನಿಗೆ ಆ ಕ್ಷಣ ಖುಷಿಯಾಯಿತು. ಓ ನೋಡಿ ಎಂಥ ಜನ ಇರ್ತಾರ ಈ ಕಾಲೇಜ್ ಜನಗಳು ಅಂತ ಕೇಳಿದರೆ, ನೀನು ಶೀಲನೇ ಕೊಡು ಅಂತ ಕೇಳಿದರೆ ತಕ್ಷಣ ಹೋ ಅಂತ ಹೇಳಿದ್ನ ಪ್ರಹ್ಲಾದ. ಕೊಟ್ಟೆ ಅಂತ ಹೇಳಿ ಬಿಟ್ಟನಂತೆ. ಅವಾಗ ಇಂಥ ಹೊರಟೋಗ್ಬಿಟ್ರೆ ಆ ಕಡೆ, ಯಾರು ಅಂತ ಹೇಳಿಲ್ಲ, ತಮ್ಮನ್ನ ನಮಸ್ಕಾರ ಮಾಡಿದ್ದು ಗುರು ಶಿಷ್ಯನ ಕರ್ತವ್ಯ, ಲೋಕದೃಷ್ಟಿಯಲ್ಲಿ ಮಾಡಿದ್ದು ಹೊರಟೋಗ್ಬಿಟ್ರೆ ಆ ಕಡೆಗೆ. ಪ್ರಹ್ಲಾದ ಕೂತ್ಕೊಂಡ, ಇದ್ದಕ್ಕಿದ್ದಂತೆ ತನ್ನ ದೇಹದಿಂದ ಅಪಾರವಾದಂಥ ಒಂದು ತೇಜಸ್ವಿಯರ ರಾಶಿ ಹೊರಗೋಯ್ತು. ದೊಡ್ಡ ತೇಜಸ್ವಿಯರ ರಾಶಿ ಹೊರಗೆ ನಿಂತ್ಕೊಂಡಾಗಾಯ್ತು. ಪ್ರಹ್ಲಾದ ಕೇಳಿದ, ಯಾರು ನೀನು ಅಂತ ಕೇಳಿದ. ನಾನು ಶೀಲದ ಅಭಿಮಾನಿ ದೇವತೆ ಅಂತ ಹೇಳಿದರು. ಶೀಲದ ಅಭಿಮಾನಿ ದೇವತೆ, ಏನು ಮಾಡ್ತೇವೆ, ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯಾತಕ್ಕೆ ನೀನೇ ವರ ಕೊಟ್ಟು ಎಲ್ಲ ಅವನಿಂದ ಹೋಗ್ತೇನೆ ಅಂತ ಹೇಳಿ ವರ ಕೊಟ್ಟಿದ್ದ ಶಿಷ್ಯನಿಗೆ, ಅದನಿಂದ ಹೋಗ್ತಾ ಇದ್ದೆ ನಾನು ಶೀಲ ಅಂತ ಹೋಗ್ಬಿಡ್ತಂತ ಆ ಕಡೆ. ಪ್ರಹ್ಲಾದನಿಗೆ ಭಾರಿ ಗಾಬರಿ ಆಯಿತು. ತನ್ನ ಶೀಲವೆ ಹೋಯ್ತಲ್ಲಿ ಯೋಚನೆ ಮಾಡ್ತಾ ನಿಂತಿದ್ದಾನೆ. ಒಂದಿಷ್ಟು ಸ್ವಲ್ಪ ಎತ್ತಾಯ್ತು, ಇನ್ನೊಂದು ಪದ ದೊಡ್ಡ ಯಶಸ್ವಿಯಾದ ವ್ಯಕ್ತಿ ಅದು ಹೊರಟು ಬಿಡುತ್ತೆ. ತಷ್ಟ ಕೇಳಿದ, ಏನು ನೀನ್ಯಾರು ಹೋಗ್ತಾ ಇರೋದು ಅಂತ ಕೇಳಿದ. ನಾನು ಧರ್ಮದೇವತೆ ಅಂತ ಹೇಳಿದ್ದು. ನಾನು ಧರ್ಮದೇವತೆ, ನೀನ್ಯಾತಕ್ಕೆ ಹೋಗ್ತೀಯ ಅಂದರೆ, ಎಲ್ಲಿ ಶೀಲ ಇರುತ್ತೋ ಅಲ್ಲಿರೋ ನನ್ನ ಅಭ್ಯಾಸ, ಆದ್ದರಿಂದ ಶೀಲ ಹೋಯ್ತು ನಾನು ಹೋಗ್ತೇನೆ ಅಂತ ಹೊರಟೋಗ್ಬಿಡುತ್ತಂತೆ. ಪ್ರಹ್ಲಾದನಿಗೆ ಆಘಾತವಾಯಿತು. ಸ್ವಲ್ಪ ನೋಡ್ತಾ ಇನ್ನೊಂದು ಪದಾರ್ಥ ಹೋಯ್ತು. ಮತ್ತೆ ಒಂದು ಅಪಾರ ತೇಜಸ್ಸಿನ ಮತ್ತೊಂದು ವ್ಯಕ್ತಿ ತಾನು ಹೊರಟು ನಿಂತ್ಕೊಂಡು, ಪ್ರಹ್ಲಾದ ನೀನ್ಯಾರು ಅಂತ ಕೇಳಿದ. ನಾನು ಸತ್ಯದ ಅಧಿದೇವತೆ ಅಂತ ಹೇಳಿ, ಸತ್ಯದ ಅಧಿದೇವತೆ, ನೀನ್ಯಾತಕ್ಕೆ ಹೋಗ್ತೀಯ ಅಂದರೆ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿರೋ ನನ್ನ ಪದ್ಧತಿ, ಆದ್ದರಿಂದ ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ರಂತೆ. ಇನ್ನೂ ಆಶ್ಚರ್ಯಪಟ್ಟ. ಸ್ವಲ್ಪ ಬಿಟ್ಟು ನೋಡ್ತಾ ಇದ್ದಾನೆ, ನೋಡೋಡ್ತಾರಕ್ಕೆ ಮತ್ತೊಂದು ದೊಡ್ಡ ದೇವತೆ ದೇಹದಿಂದ ಹೊರಗೋಯ್ತು. ನೀನ್ಯಾರು ಅಂತ ಕೇಳಿದ. ನಾನು ಬಲದ ದೇವತೆ ಅಂತ ಹೇಳಿ, ನಾನು ಬಲದ ದೇವತೆ, ಎಲ್ಲಿ ಸತ್ಯ ಧರ್ಮಗಳಿರೋದಿಲ್ಲ ಅಲ್ಲಿ ಬಲ ಇರೋದಿಲ್ಲ ಅಂತ ಹೇಳ್ತಾ. ನಮಗೋ ಗೊತ್ತೇ ಇಲ್ಲ, ಸತ್ಯವೇ ದೊಡ್ಡ ಬಲ, ಧರ್ಮವೇ ಬಲ, ನಾವು ಯಾವುದೋ ಬಲ ಅಂತ ತಿಳ್ಕೊಂಡ್ಬಿಡ್ತೇವೆ. ಯಾವ ಶತ್ರುಗಳು ಮನುಷ್ಯನ ಕಾಪಾಡೋದಿಲ್ಲ, ಸತ್ಯ ಕಾಪಾಡುತ್ತೆ. ನೀನು ಅರ್ಥ ಮಾಡ್ಕೊಳ್ಳಿ, ಹಣ್ಣು ಮುದುಕಿ ಕೈಯಲ್ಲಿ ಪಾಪ ಇರೋ ಕಷ್ಟಪಟ್ಟು ಅವ ಸಂಪಾದನೆ ಇಟ್ಕೊಂಡಿರ್ತಾಳೆ, ಕಳ ಬಂದು ಕಿತ್ಕೊಂಡು ಅಂಥವಳು ಭಾರಿ ಫೈಟ್ ಮಾಡ್ತಾಳೆ, ಅದಕ್ಕೋಸ್ಕರ ಕೊಡದೇ ಇರೋದಕ್ಕೋಸ್ಕರ, ಅದಕ್ಕೋಸ್ಕರ ಅವಳು ಬಲ ಯಾವುದು, ಫಿಸಿಕಲಿ ಏನು ಬಲ ಇಲ್ಲ, ಅವ್ರು ತನ್ನುವುದು ಅಂತಕ್ಕಂಥ ಭಾವನೆ, ನ್ಯಾಯವಾಗಿ ಸಂಪಾದನೆ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ ಇದ್ದರೆ ಎಷ್ಟು ಧೈರ್ಯ ಇರುತ್ತಾಗ. ಇದು ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ಸತ್ಯ ಧರ್ಮಗಳ ಬಲದಂತೆ ಇನ್ಯಾವುದು ಬಲ ಕೊಡೋದಿಲ್ಲ. ರಾಯರ ಸ್ತೋತ್ರ ಹೇಳಬೇಕಾದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ, ಅವ್ರ ಬಲ ಅಂದ್ರೆ ಅದೇನೆ, ಸತ್ಯ ಧರ್ಮಗಳದೇ ಬಲ. ಈ ಮಹಾಭಾರತ ವಾಕ್ಯ ನೋಡಿದ್ರೆ ಗೊತ್ತಾಗ್ತದೆ, ಯಾತಕ್ಕೆ ಸತ್ಯ ಧರ್ಮ ರಥಾಯ ಚ ಅಂತ ಕರೆದರು. ಅದಿದ್ದಕ್ಕೆ ಅಷ್ಟು ಮೇಲಿದ್ದಾರೆ ಅವರು. ಜಗತ್ತಿನ ಜನಗಳೆಲ್ಲ ಕಾಳಿಬೇವ ರೀತಿಯಲ್ಲಿ ಬದುಕ್ತಿದ್ದಾರೆ ಅಂದರೆ, ಅವರ ಯಶಸ್ಸಿನ ಗುಟ್ಟು ಅದಕ್ಕೆ ಸ್ತೋತ್ರದಲ್ಲಿ ಸರಿಯಾಗಿ ಕಲ ಇದು ಮಾಡಿದ್ದಾರೆ, ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಪೂಜ್ಯಾಯ ಸತ್ಯಧರ್ಮ ರಥಾಯ ಚ ಅತಯೇವ ಪೂಜ್ಯಾಯ, ಅದಕ್ಕೆ ಪೂಜ್ಯರಾಗಿದ್ದಾರೆ. ಹೊರಟೋಯ್ತು ಸತ್ಯದ ದೇವತೆ, ಅವೇ ಬಲದ ಹೊರಟೋಯ್ತು. ಪ್ರಹ್ಲಾದನ ಗಾಬರಿ ಆಯಿತು. ನೋಡ್ತಿದ್ದಾನೆ ಇನ್ನು ಮಹಾ ತೇಜಸ್ಸಿನ ವ್ಯಕ್ತಿ, ಮಹಾ ತೇಜಸ್ಸಿನ ವ್ಯಕ್ತಿ, ಸಾಕ್ಷಾತ್ ಮಹಾಲಕ್ಷ್ಮಿ ಹೋಗ್ತಾ ಇದ್ದಾಳಂತ ಆತನ ರಾಜ್ಯದಿಂದ. ಅಮ್ಮ ನೀನು ಅಂತ ಕೇಳಿದ್ರೆ, ಹೌದು ನಾನು ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಹೋಗ್ತಾ ಇದ್ದೇನೆ, ಯಾತಕ್ಕೆ ಬಲಹೀನರ ಹತ್ರ ವಾಸ ಮಾಡೋದಿಲ್ಲ ನಾನು ಅಂತ ಹೇಳ್ತಾರೆ. ಬಲಹೀನರತ್ರ ವಾಸ ಮಾಡೋದಿಲ್ಲ, ಬಲ ಇರಬೇಕಾದ್ರೆ ಧರ್ಮ ಸತ್ಯ ಬೇಕು, ಅದಿರೋ ಧರ್ಮ ಬೇಕು, ಅದಿರಬೇಕು ಶೀಲ ಇರಬೇಕು. ಎಲ್ಲ ಬಿಟ್ಕೊಂಡಾಗಿದೆ ಈಗ, ಶೀಲ ರೂಟ್ ಅದು. ಒಂದು ಗೊತ್ತಿಗೆ ಒಂದು ಎಲೆ ಕಿತ್ತಿದ್ರೆ ಎಲೆ ಬರುತ್ತೆ, ರೆಂಬೆ ಕಿತ್ತಿದ್ರೆ ರೆಂಬೆ ಬರುತ್ತೆ, ಬುಡನೆ ಕಡಿದ್ರೆ ಮರನೇ ಹೋಗ್ಬಿಡುತ್ತೆ. ಗೊತ್ತು ಶೀಲ ಎಲ್ಲದರ ಮೂಲ ಅದು, ಅದನ್ನು ಇಂದ್ರದೇವರು ಕೊಟ್ಟಾಗಿದೆ ನೀನೀಗ. ಎಲ್ಲಿಗೆ ಹೋಗ್ತೀಯಮ್ಮ ಅಂತ ಕೇಳಿದರೆ, ನೀ ಯಾರಿಗೆ ಕೊಟ್ಟಿಯೋ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತಾ ಇದೆ ಎಲ್ಲ ಇಂದ್ರದೇವರು ಸೇರ್ಕೊಂಡ್ಬಿಡುತ್ತೆ ಕಂಪ್ಲೀಟಾಗಿ. ಪ್ರಹ್ಲಾದ ನೋಡಿದನಂತೆ ಆಶ್ಚರ್ಯಪಟ್ಟಂತಿದೆ, ಏನಿದು? ತನ್ನ ಯಶಸ್ಸಿನ ಮೂಲ ಶೀಲದಲ್ಲಿತ್ತು. ಇವತ್ತು ನಮಗೆ ಅರ್ಥ ಆಗುತ್ತೆ, ನಮಗೆ ಯಾತಕ್ಕೆ ಅಪಾರವಾದಂಥ ಹಿರಿಮೆ ಬಂದಿಲ್ಲ ಅಂದರೆ ಶೀಲ ಬಿಟ್ಟು ಎಷ್ಟೋ ದಿವಸ ಆಗಿದೆ ಆಗಲಿ ಮನುಷ್ಯ. ಇವತ್ತು ಶೀಲವಂತರ್ಕಂಡ್ರೆ ತಮಾಷೆ ಮಾಡ್ತಾರೆ, ಆ ಕಾಲಕ್ಕೆ ಬಂದು ತನಗೆ ಶೀಲ ಎಲ್ಲ ಹಾಳಾಗೋಗ್ಲಿ, ಯಾರು ಸರಿಯಾಗಿದ್ದಾರೆ ಅಂದರೆ ಯಾಕಿದ್ದೀರಿ ಬುದ್ಧಿ ಇಲ್ಲ ಅಂತೇಳಿ ಸ್ಥಿತಿ ಬಂದುಬಿಟ್ಟಿದ್ದಾನೆ ಮನುಷ್ಯ. ನಾವಿದ್ದಾಗಿರಿ ಅಂತ ಹೇಳ್ಕೊತಾನೆ ಅದು ಬೇರೆ, ಜೊತೆಗೆ ನಾವಿದ್ದಾಗಿರಿ ಈಗೆಲ್ಲ ಇದ್ರೆ ಏನು ಮಾಡೋಕ್ಕಾಗಲ್ಲ, ಮನೆ ಕಟ್ಟಿಸೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ನಾವಿದ್ದಾಗಿರಿ ಫಸ್ಟ್ ಕ್ಲಾಸ್ ಮೇಲೆ ಹೋಗ್ತೀರಿ ಅಂತ ಹೇಳುತ್ತಾರೆ. ಇಂಥ ಆದರ್ಶ ಜಗತ್ತು ಹೇಳೋ ಜನಗಳಿದ್ದಾರೆ ಇವತ್ತಿನ ದಿವಸ. ಅಂದರೆ ಎಲ್ಲಿಂದ ಎಲ್ಲಿ ಕಾಲ ಬದಲಾಗಿದೆ ಲೆಕ್ಕ ಹಾಕಬೇಕು. ಪ್ರಹ್ಲಾದನ ಒಂದು ಆದರ್ಶ ಅತ್ಯದ್ಭುತವಾದ ಆದರ್ಶ. ಆಗ ಪ್ರಹ್ಲಾದನಿಗೆ ಅರ್ಥವಾಯ್ತಂತೆ, ತನ್ನ ಗುಟ್ಟು ಎಲ್ಲಿತ್ತು ಅಂತ ಪ್ರಹ್ಲಾದನಿಗೆ ಆಗ ತಿಳಿತಂತೆ. ತಗೊಂಡು ಇಂದ್ರದೇವರು ಅಂತೂ ಗೊತ್ತಾಯ್ತಂತೆ. ಆದ್ರೆ ಹತಾಶನ ಆಗಲಿಲ್ಲ ಪುಣ್ಯಾತ್ಮ. ಅಂತ ಯಾತಕ್ಕೆ ಅಂತ ಕೇಳಿದ್ರೆ, ಮತ್ತೆ ತಗೊಳ್ಳೋ ಶಕ್ತಿ ನನಗಿದೆ, ಶೀಲ ಬಿಟ್ಟು ತಾನಂತೂ ಬಿಟ್ಟಿಲ್ವಲ್ಲ, ಮತ್ತೆ ಅದೇ ರೀತಿ ಇದೆ. ಯಥಾ ಪ್ರಕಾರ ಎಂಥ ಮೊಮ್ಮಗನನ್ನು ಕಂಡು ಆಮೇಲೆ ಬಲಿಚಕ್ರವರ್ತಿ ಅಂತ ಮೊಮ್ಮಗ ಬರ್ತಾ ಇದ್ದಾನೆ. ಅಂದರೆ ಶೀಲ ಅನ್ನೋ ಪದಾರ್ಥ ಕೆಲವು ವಿದ್ಯೆ ಕೊಡ್ತಾನೆ, ಅದು ಹೋಗ್ಬಿಡೋದಿಲ್ಲ, ಜಾಸ್ತಿ ಆಗುತ್ತೆ. ಮತ್ತೆ ಒಂದು ಸ್ಟೇಜಲ್ಲಿ ಹೋದಾಗ ಕಾಣಿಸ್ತಷ್ಟೇನೆ, ಮತ್ತೆ ಡೆವಲಪ್ ಆಗಿಸಿರುವ ನಮಗೆ ತೋರಿಸೋದಕ್ಕೋಸ್ಕರ ನಡೆದಿದೆ ಅದಿಷ್ಟು ಕೂಡ. ಒಂದು ಶೀಲ ಒಂದನ್ನು ಕಳ್ಕೊಂಡ್ರೆ ಎಲ್ಲ ಕಳ್ಕೊಂಡಂತೆ ಲೆಕ್ಕ, ಅದೊಂದು ಇಟ್ಕೊಂಡ್ರೆ ಎಲ್ಲ ಬಂದಂತೆ ಲೆಕ್ಕ. ಅದನ್ನೇ ಎಷ್ಟೋ ಕಡೆ ಹೇಳ್ತಾರೆ ಜಗತ್ತಿನ ಇಂಗ್ಲೀಷ್ನ ಹೇಳಿ ಎಷ್ಟೋ ಸತ್ತು ಕೇಳಿದ್ದೇವೆ ಈಗಾಗಲೇ. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಸಂಪತ್ತು ಹೋಯ್ತೋ ಏನು ಯೋಚನೆ ಮಾಡಬೇಡ, ಏನು ಹೋಗಿಲ್ಲ ಅಂತ ತಿಳ್ಕೊಂಬಿಡು ಅಂತ ಹೇಳ್ತಾರೆ. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಆರೋಗ್ಯ ಕೆಟ್ಟರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ದೇ. ಪಾಪ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಇವತ್ತು ಆರೋಗ್ಯ ಸರಿ ಇಲ್ಲ ಅಂದರೆ ಎಷ್ಟೋ ಪುಣ್ಯ ಕಾರ್ಯ ಮಾಡೋಕ್ಕಾಗೋದಿಲ್ಲ ಮನುಷ್ಯನಿಗಾದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕಾದದ್ದೇ. ಆದರೆ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಯಾವ ಮಾತಿನ ಅರ್ಥ ಮಾಡಿಕೊಂಡು ಶೀಲ ಒಂದು ಹೋದರೆ ಎಲ್ಲ ಹೋದಂತೆ ಲೆಕ್ಕ. ಆ ಶೀಲವಂತನಿಗೆ ಆರೋಗ್ಯ ಹೋಗುತ್ತೆ. ಘೋರ ವ್ಯಭಿಚಾರ ಪರನಿಂದೆ ವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಈ ಮೂರು ವಿಧದಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶೀಲಂ ಪರಂಭೂಷಣಂ, ಅನೇಕ ಸುಭಾಷಿತಗಳು ಸಾಲು ಸಾಲು ಸಿಗುತ್ತೆ. ಜಗತ್ತಿ ಮನುಷ್ಯನಿಗೆ ಅತ್ಯಂತ ಸೌಂದರ್ಯ ತಂದುಕೊಡ್ತಕ್ಕಂಥ ವಸ್ತುಗಳು ಕೇಯೂರಾದ ಹಿ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ. ಎಷ್ಟು ಕೇಯೂರ ಹಾಕ್ಕೊಂಡ್ರು ಅಷ್ಟೇ, ರತ್ನ ಹಾರ ಹಾಕ್ಕೊಂಡ್ರು ಅಷ್ಟೇ, ಬಂಗಾರದ ಆಭರಣ ಹಾಕಿ ಏನು ಪ್ರಯೋಜನ ಇಲ್ಲ. ಶೀಲಂ ಪರಂಭೂಷಣಂ, ಅವನು ಒಳ್ಳೆ ಚರಿತ್ರ ಇದ್ರೆ ಅವನಷ್ಟು ಅಲಂಕಾರ ಯಾವುದೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಇವತ್ತು ಎಷ್ಟು ಕಳ್ಕೊತಿದ್ದಾರೆ ಜನಗಳು, ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೊರಗೆ ಹೋದ ಅಂದರೆ ಚಾರಿತ್ರ ಕಳ್ಕೊಂಡ ಅಂತಲೇ ಅರ್ಥ. ಆ ಸ್ಥಿತಿ ಬಂದುಬಿಟ್ಟಿದ್ದಾನೆ. ಇವತ್ತು ಹೊರಗಡೆ ನೋಡಿದರೆ ವಿದ್ಯಾರ್ಥಿಗಳಲ್ಲಂತೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಸತ್ಯಧರ್ಮಗಳು ಯೋಚನೆ ಮಾಡೋ ಸ್ಥಿತಿಯಲ್ಲೂ ಅವರಿಲ್ಲ. ಇವತ್ತಿನ ದಿವಸ ಯಾವುದೋ ಕೊಡಿಸ್ಕೋಬೋದು, ಲಕ್ಷಾದ್ರೆ ದುಡ್ಡು ಬರುತ್ತೆ, ಕುಡಿಬೇಕು ಅಷ್ಟೇ, ಕುಡಿಯೋದು ತಿನ್ನಬೇಕು. ದುಡ್ಡು ಬಂದರೆ ಮುಂದೇನೂ ಮಾಡಾಗಿಲ್ಲ ಅವರು, ಬರೀ ಕುಡಿಯೋದು ತಿನ್ನೋದು ಅಷ್ಟೇ ಹೊರತು ಬೇರೆ ಸಂಸ್ಕೃತಿ ಬಂದೇ ಇಲ್ವಲ್ಲ ಆ ರೀತಿಯಾಗಿದೆ. ಅಕಸ್ಮಾತ್ ಕೆಲವರಿದ್ದು ಬೇರೆ ಕಡೆ ಕಲ್ತಿರಬೇಕೆ ಹೊರತು ಕಾಲೇಜಲ್ಲಿ ಕಲಿಯೋ ಚಾನ್ಸ್ ಅಂತ ಅವರಿಗಿಲ್ಲ. ಬೇರೆ ಕಡೆ ತಿಳ್ಕೊಂಡಿರ್ಬೇಕು, ತಂದೆ ತಾಯಿ ಕೊಟ್ಟಿರಬೇಕಂತ ಸಂಸ್ಕಾರನ, ಎಲ್ಲ ಗ್ರಂಥಗಳನ್ನು ತಿಳ್ಕೊಂಡಿರಬೇಕೆ ಹೊರತು ಇವತ್ತು ಹೊರಗೆ ವಿದ್ಯಾಭ್ಯಾಸದಲ್ಲಿ ಹೇಳೋ ಪದ್ಧತಿಯೇ ಇಲ್ಲ. ಅದು ಒಂದು ಈ ಜನ ದಾರಿ ತಪ್ತಾರೆ ಅಲ್ಲ, ದಾರಿ ತಪ್ಪಿಸ್ತಾ ಇದ್ದಾರೆ. ಅದು ಒಂದು ಸಹಜವಾಗಿ ಹುಡುಗರಿಗೆ ಗೊತ್ತಿರೋದಿಲ್ಲ, ಆದ್ದರಿಂದ ಅವ್ರು ಯಾವ ವ್ಯಾಲ್ಯೂಸೇ ಇರೋದಿಲ್ಲ. ಮನುಷ್ಯ ತಿನ್ನೋ ಕುಡಿ ಇದರಲ್ಲೇ ಇರ್ತಾನೆ ಹೊರತು ಇಲ್ಲೋದ್ರೆ ಜಗತ್ತಿನೊಳಗೆ ಅಷ್ಟು ಬೇಗ ಕೆಟ್ಟು ಹೋಗ್ತಾ ಇದೆ. ಹಿಂದಿನ ಕಾಲಕ್ಕೆ ಈ ನಾಟಕಗಳಲ್ಲೇ ಒಳ್ಳೆ ತತ್ವ ಬಯಲಾಟಗಳು ಹಳ್ಳಿಯಲ್ಲಿ ಮಾಡಿದರೆ ಜಗತ್ತಿಗೆಲ್ಲ ಒಂಥರ ಇದಾಗ್ತಿತ್ತು. ಇವತ್ತೇನು ಲಾಂಗು ಬಚ್ಚು ಅಂತಾರೆ, ಅದೊಂದೇನು ಒಡಿ ಬಡಿ ಕಡಿ ಅಷ್ಟೇನು. ಅದು ನೋಡಿದ ಹುಡುಗರು ತಲೆ ಯಾರು ಸರಿ ಇರುತ್ತೆ ಪಾಪ. ಅಲ್ಲಿ ಸಿನಿಮಾದಲ್ಲಿ ನೋಡ್ತಾರೆ ಆಕ್ಟಿರು ಹೊಡೆದಾಕ್ಬಿಡ್ತಾನೆ, ಬಿಡದೇ ಇಲ್ಲ ಅವ್ರು. ತಂದೆ ತಾಯಿನೇ ಕೇರ್ ಮಾಡೋದಿಲ್ಲ ಅಂತ ಕಾಲ ಬರ್ತಾ ಇದೆ. ವ್ಯಾಲ್ಯೂಸೇ ಇಲ್ಲ, ಆದರೆ ವ್ಯಾಲ್ಯೂ ಓರಿಯೆಂಟೆಡ್ ಎಜುಕೇಷನ್ನೇ ಇಲ್ಲ. ಅದಕ್ಕೆ ವ್ಯಾಲ್ಯೂ ಓರಿಯೆಂಟೆಡ್ ಎಜುಕೇಷನ್ ಇದ್ದರೆ ಮಾತ್ರ ಮನುಷ್ಯ ಬದುಕ್ತಾನೆ. ಪಂಚತಂತ್ರದ ಕಥೆಗಳಲ್ಲಿ ಬರೋದೇನು ಬರೀ ತತ್ವ ಮೌಲ್ಯಗಳಷ್ಟೇ. ಫಲಿತಾಂಶ ಮೂರ್ಖ ಸಿಕ್ಕಾಪಡಿಗಳು ದೊಡ್ಡ ಜ್ಞಾನಿಗಳಾಗಿಬಿಟ್ರಂತೆ. ಆ ಹೇಳ್ತಾರೆ ಜಗತ್ತಿನಲ್ಲಿ ಮೌಲ್ಯಾಧಾರಿತವಾದ ಜೀವನಕ್ಕೆ ಸಮನಾದ ಜೀವನ ಮತ್ತೊಂದಿಲ್ಲ. ಪ್ರಹ್ಲಾದನ ಕಥೆ ಮಾರ್ಮಿಕವಾದ ಕಥೆ ಇದು. ಇದನ್ನೆಲ್ಲ ದುರ್ಯೋಧನ ಧೃತರಾಷ್ಟ್ರ ಹೇಳ್ತಾ, ನೋಡು ದುರ್ಯೋಧನ ಪ್ರಹ್ಲಾದನ ಕಥೆಗೆ ಹೇಳಿದ್ದೇನೆ, ಅದನ್ನು ಯೋಚನೆ ಮಾಡು ಅಂತ ಕೇಳಿದನಂತೆ. ಆಗ ದುರ್ಯೋಧನ ಕೇಳ್ತಾನೆ, ಶೀಲ ಅಂದ್ರೆ ಏನು ಅಂತ ಕೇಳಿದನಂತೆ. ಬೇಕಿದೆ ಅವನಿಗೆ, ಅದೇ ಗೊತ್ತಿಲ್ಲ ಈ ಮಧ್ಯೆ. ಶೀಲ ಅಂದ್ರೆ ಏನು? ಅದಕ್ಕೆ ನಮಗೂ ಬೇಕಾಗಿದೆ ಇವತ್ತಿನ ದಿವಸ ಒಳ್ಳೆ ಡೆಫಿನೇಷನ್ ಕೊಡ್ತಾರೆ. ಶೀಲ ಅಂದ್ರೆ ಏನು? ಅದ್ರೋಹ ಸರ್ವಭೂತೇಶು ಕಾಯೇನ ಮನಸಾಗಿರ ಅನುಗ್ರಹಶ್ಚ ದಾನಶ್ಚ. ಇಷ್ಟಿದ್ರೆ ಅದನ್ನು ಶೀಲ ಅಂತ ಕರೀತಾರೆ. ಅದ್ರೋಹ ಸರ್ವಭೂತೇಶು, ಯಾವ ಪ್ರಾಣಿಗೂ ದ್ರೋಹವನ್ನು ಮಾಡಬಾರದು, ಮನುಷ್ಯನಿಗಲ್ಲ ಯಾರಿಗೂ ದ್ರೋಹವನ್ನು ಮಾಡಬಾರದು. ಯಾವ ರೀತಿ ಮಾಡಬಾರದು ಅಂದರೆ ಕರ್ಮಣ ಮನಸಾಗಿರ, ಮಾತಿನಲ್ಲಿ ಕೃತಿಯಲ್ಲಿ ಮನಸ್ಸಿನಲ್ಲೂ ಕೂಡ ದ್ರೋಹ ಚಿಂತನೆ ಮಾಡಬಾರದು. ಅದು ನಿಜವಾದ ಶೀಲ ಅಂತ ಕರೀತಾರೆ. ಇವತ್ತು ಎಲ್ಲಿದೆ ಲೆಕ್ಕ ಹಾಕಿ ನೋಡೋಣಂತೆ. ಮನಸ್ಸಿನ ಒಳಗೊಂದು ಹೊರಗೊಂದು ಇಟ್ಕೊಂಡೆ ಮನುಷ್ಯ ಮಾತಾಡ್ತಿರ್ತಾನೆ. ಮನಸ್ಸಿನಲ್ಲಿ ದ್ರೋಹ ಮಾಡಬಾರದು, ಮಾತಿನಲ್ಲಿ ದ್ರೋಹ ಮಾಡಬಾರದು, ಕೃತಿಯಲ್ಲಿ ದ್ರೋಹ ಮಾಡಬಾರದು, ಇದು ಶೀಲ ಅಂತ ಹೇಳಿದೆ. ಆಗ ನಮಗೆ ಅರ್ಥ ಆಗುತ್ತೆ. ಇಸ್ ಎ ಬ್ರಾಡೆಸ್ಟ್ ಟರ್ಮ್ ಅದು ಒಂದು. ಚಾರಿತ್ರ್ಯ ಅಂಬೋದ್ರೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ದೈಹಿಕವಾಗಿ ಶುದ್ಧನಾಗಿದ್ದಾನೆ, ಮನಸ್ಸಲ್ಲಿ ಕೆಟ್ಟ ವಿಚಾರ ಮಾಡ್ತಾನೆ, ಹೋಯ್ತು ಶೀಲ ಇಲ್ಲ ಅಂತ ಅರ್ಥ. ಮಾತಿನಲ್ಲಿ ಕೆಟ್ಟ ಮಾತಾಡ್ತಾನೆ, ಶೀಲ ಹೋಗಿದೆ ಅಂತ ಅರ್ಥ. ಇವತ್ತು ಮನುಷ್ಯ ಇದ್ದರೆ ಕೃತಿಯಲ್ಲಿ ಮಾಡದೆ ಹೋದರೆ ಪುಣ್ಯವಂತ ಅಷ್ಟೇ ಆಗಿಬಿಟ್ಟಿದೆ ಅಷ್ಟೇ. ಮನಸ್ಸಲ್ಲಿ ಬಂದರೂ ಪರವಾಗಿಲ್ಲ, ಬಾಯಲ್ಲಿ ಆಟಾಡ್ತಾನೆ ಅಷ್ಟೇ ಅಂತ ತಿಳ್ಕೊಂಡಿದ್ದಾರೆ. ಬಾಯಲ್ಲೂ ಕೆಟ್ಟ ಮಾತು ಬರಬಾರದು, ಮನಸ್ಸಿನಲ್ಲೂ ಕೆಟ್ಟ ಮಾತು ಬರಬಾರದು, ಕೆಟ್ಟ ಯೋಚನೆ ಬರಬಾರದು, ಕೃತಿಯಲ್ಲಂತೂ ಮಾಡೋ ಸಾಧ್ಯತೆನೇ ಇರಬಾರದು. ಒಬ್ಬಿಬ್ಬರಿಗಲ್ಲ, ಸರ್ವಭೂತೇಶು, ಜಗತ್ತಿನ ಯಾವ ಪ್ರಾಣಿಗೂ ಕೂಡ, ಯಾವುದೇ ಹಂತದಲ್ಲೂ ಕೂಡ, ಎಷ್ಟು ಮಾತ್ರಕ್ಕೂ ಕೂಡ ದ್ರೋಹವನ್ನು ಮಾಡದೆ ಹೋದರೆ ಅದು ಒಂದು ಶೀಲದ ಒಂದರ್ಥ ಅಷ್ಟೇ ಅಲ್ಲ, ಅನುಗ್ರಹಸ್ಥ. ದ್ರೋಹ ಮಾಡಬಾರ್ದು, ನೆಗೆಟಿವ್ ಆಯಿತು, ಅನುಗ್ರಹ ಒಳ್ಳೇದು ಮಾಡಬೇಕು, ಪಾಸಿಟಿವ್. ಅಂದರೆ ಕೆಟ್ಟದನ್ನು ಮಾಡಲೇಬಾರದು ಯಾರಿಗೂ, ಒಳ್ಳೆಯದನ್ನು ಆದಷ್ಟು ಮಾಡಲೇಬೇಕು. ಇದಿಲ್ಲದೆ ಹೋದರೆ ಶೀಲ ಶಬ್ದಕ್ಕೆ ಅರ್ಥನೇ ಇಲ್ಲ. ಸರಿಯಾಗಿ ಯೋಚನೆ ಮಾಡಿದರೆ ಮಹಾಭಾರತ ಎಂಥ ಎಜುಕೇಷನ್ ಕೊಡ್ತಾ ಇದೆ. ಪ್ರಹ್ಲಾದನಂತ ಆದರ್ಶ ಪುರುಷ ಹಾಗೆ ಬದುಕಿದ್ದಕ್ಕೆ ನರಸಿಂಹದೇವರನ್ನು ಕಂಡ ಪುಣ್ಯಾತ್ಮ, ಆತನ ಸಿದ್ಧಿ ಲೆಕ್ಕ ಹಾಕಿ ಎಲ್ಲಿಗೆ ಹೋಗಿದ್ದಾನೆ ಮನುಷ್ಯ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದರೆ ಪುಣ್ಯಾಂತ ನಾವು ಕರಿತೇವೆ, ದೇವ್ರ ವಿಗ್ರಹ ಕಂಡ್ರೆ ಪುಣ್ಯ ಅಂತ ಕರಿತೇವೆ. ತಿರುಪತಿ ಶ್ರೀನಿವಾಸರ ಮುಂದೆ ಕಷ್ಟ ದರ್ಶನ ಆಯಿತು, 2 ನಿಮಿಷ ನಿಲ್ಲಿಸಿದ್ರು, ಖುಷಿರೋಗು 2 ನಿಮಿಷ ನಿಲ್ಲಿಸಿದ್ರು. ಅದು 10 ರೂಪಾಯಿ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆ, ಆಲೆ ಪಾಪ 10 ರೂಪಾಯಿ ಬಿಟ್ಟಿರ್ದ ಕೈ ಇವನಿಗೆ, ಎಷ್ಟು ಸೇವೆ ಮಾಡಿ ಹೇಳ್ತಾನೆ. ನರಸಿಂಹದೇವರು ಡೈರೆಕ್ಟ್ ಕಂಡ, ಸ್ತೋತ್ರ ಮಾಡಿದ ಅಂತ ಹೇಳಿದರೆ ಎಂಥ ಪುಣ್ಯಾತ್ಮ. ಅದು ಆಸ್ತಿ ಯಾವುದಂದ್ರೆ ಇದೇನು, ಸತ್ಯಧರ್ಮಗಳ ಅನುಷ್ಠಾನ, ಶೀಲದ ಪರಿಪಾಲನೆ ಆತನ ಮೇಲೆ ಕೆತ್ತಿತ್ತು. ಇದೆಲ್ಲ ದುರ್ಯೋಧನ ಅವ್ರಿಗೇನು ಅರ್ಥ ಆಗಬೇಕಾಗಿದೆ. ಇನ್ನೊಬ್ಬರಿಗೆ ದ್ರೋಹ ಮಾಡಬಾರದು, ಪಾಂಡವರಿಗೆ ದ್ರೋಹ ಮಾಡಿದೆ, ಇನ್ನೇ ಮಾಡಬೇಕು. ಈ ಮಧ್ಯೆ ನಾನು ಪಾಂಡವರನ್ನು ತ್ಯಾಗಬೇಕು, ಪಾಂಡವರ ರಾಜ್ಯ ಕೊಳ್ಳಕ್ಕೆ ತಯಾರಿಲ್ಲ, ಇನ್ನೇ ಪಾಂಡವರನ್ನು ತ್ಯಾಗ್ತಾನೆ ಈ ಮಧ್ಯೆ. ಅಂದರೆ ಧೃತರಾಷ್ಟ್ರ ಹೇಳಿದ ಕತೆ ಡೈರೆಕ್ಟ್ ರೆಲೆವೆಂಟ್ ಆಗಿರತಕ್ಕಂಥದ್ದು. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದರೆ ಇವನು ಹೇಗೆ ಸುಖವಾಗಿರ್ತಾನೆ, ಕಂಡವ್ರ ಮಕ್ಕಳನ್ನ ನೋಯಿಸಿದರೆ ಇವ ಮಕ್ಕಳು ಹೇಗೆ ಚೆನ್ನಾಗಿರ್ತಾರೆ. ಸಿಂಪಲ್ ಲಾಜಿಕ್ ಅದು, ಒಳ್ಳೆಯ ಸಾಧ್ಯತೆನೇ ಇಲ್ಲ. ಕೊನೆಗೆ ದುರ್ದೇವನ ಕೇಳಿಕೊಂಡೇ ಹೊರತು ಅನುಷ್ಠಾನ ಮಾಡಲೇ ಇಲ್ಲ. ಆದರೆ ಇಂದ್ರದೇವರು ಎಷ್ಟು ಮೇಲಿದ್ದಾರೆ ತೋರಿಸ್ಕೊಂಡ್ರೆ, ಅದನ್ನು ಎಲ್ಲಿ ಪ್ರಹ್ಲಾದ ಎಲ್ಲಿಯ ತಾನು ಲೋಕ ತೋರಿಸ್ಕೊಡ್ತಾರೆ. ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ, ಮನುಸ್ಮೃತಿಯ ಮಾತು. ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ, ಒಳ್ಳೆ ಮಾತನ್ನು ಹೇಳ್ತಾರೆ ಅಂತಿದ್ರೆ ಚಿಕ್ಕವರಾದ ಅವ್ರ ಮಾತನ್ನು ಕೇಳಿ, ಮನುಷ್ಯ ಬಿಟ್ಬಿಡಿ. ಶುಕಾದಪಿ ಒಂದು ಗಿಳಿಪಾಠ ಓದ್ತಾನೆ, ಒಳ್ಳೆ ಉಪಯುಕ್ತವಾದ ಮಾತು, ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಚಿಕ್ಕ ಮಗುವಾಗಿರಬಹುದು, ಒಂದು ಗಿಳಿಯಾಗಿರಬಹುದು, ನಮಗೆ ಸರಿಯಾದ ಒಂದು ಯುಕ್ತಿಯುಕ್ತವಾದ ಮಾತನ್ನು ಅದು ಹೇಳುತ್ತೆ ಅಂದರೆ ಅದನ್ನು ಗಮನಿಸಿ ಅಂತ ಹೇಳೋದು ಆದರ್ಶವಾದಿಗಳ ಮಾತು. ಇಂದ್ರದೇವರು ಹಾಗೆ ಮಾಡಿದರು. ಆ ಧೃತರಾಷ್ಟ್ರದ ಮಾತನ್ನು ಇವನು ಕೇಳಲಿಲ್ಲ, ಪ್ರಹ್ಲಾದನ ಕಥೆನೂ ಅರ್ಥ ಮಾಡಿಕೊಳ್ಳಿಲ್ಲ, ಹಾಗೆ ಬದುಕಿದ. ಕೊನೆಗೇನಾಯಿತು, ಸಕುಟುಂಬ ಸಪರಿವಾರ ನಾಶ ಆಗ್ತಾನೆ. ಅವನು ಹೇಳ್ತಾನೆ, ಪಾಂಡವರು 5 ಜನ ಇದ್ದಾರೆ, 100 ಜನ ಇದ್ದೀರಿ ನೀವು, ಯಾತಕ್ಕೆ ಸಾಯ್ತೀರಿ ಅಂತ ಹೇಳ್ತಾನೆ. ಪಾಪ, ಅವ್ರು 5 ಜನ ಇದ್ದಾರೆ, ಎಷ್ಟು ಮೇಲೆ ಬಂದಿದ್ದಾರೆ, 100 ಜನ ಇದ್ದೀರಿ, ಯಾತಕ್ಕೆ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮಗೆ ಚಾರಿತ್ರದ ಪರಿಕಲ್ಪನೆ ನಿಮಗೆ ಬಂದಿಲ್ಲ, ಅದಕ್ಕೆ ಹಾಗಾಗಿದೆ ಅಂತ ಹೇಳಿದ ಕಥೆ ಇದು. ಇದನ್ನು ಭೀಷ್ಮರು ಧರ್ಮರಾಜನಿಗೆ ಹೇಳುತ್ತಾ, ನೋಡು ಧರ್ಮರಾಜ, ನೀನು ಒಳ್ಳೆ ಶೀಲವಂತ, ನೀನ್ಯಾಕೆ ಯೋಚನೆ ಮಾಡಬೇಕಾಗಿದೆ, ನೀನು ಯಾವುದಕ್ಕೂ ದುಃಖ ಪಡಬೇಕಾದ ಕಾರಣ ಇಲ್ಲ. ನೀನಾಗಲಿ ನಿನ್ನ ತಮ್ಮಂದಿರಾಗಲಿ ಒಬ್ಬರಿಗಿಂತ ಒಬ್ಬರು ವಿಶೇಷವಾದಂಥ ಒಂದೊಂದು ಗುಣದಲ್ಲಿ ಹೆಸರು ಮಾಡಿದ್ದೀರಿ ಅಂತ ಕೊಂಡಾಡಿದರಂತೆ. ಆಗ ಧರ್ಮರಾಜ ಮನಸ್ಸು ಸಮಾಧಾನವಾಗ್ತಾ ಇದೆ. ಇಂಥ ಕಥೆಗಳು ಇನ್ನು ಬೇಕಾದಷ್ಟು ಶಾಂತಿಪುರ ಎಲ್ಲೋ ನಾವು ಇದ್ದೇವೆ. ನಾಳೆ ಇವತ್ತು ಶುರುವಾಗಿ ತಡ ಆಯಿತು, ನಾಳೆ 7 ಗಂಟೆಗೆ ಶುರು ಮಾಡಿ ಹೊಸ ಹೊಸ ಕಥೆಗಳು, ಪಶುಪಕ್ಷಿಗಳ ಕಥೆಗಳನ್ನು ಹೇಳುತ್ತಾರೆ, ಪ್ರಾಣಿಗಳ ಕಥೆಗಳನ್ನು ಹೇಳುತ್ತಾರೆ, ಮುನಿಗಳ ಮುನಿಗಳ ಕಥೆಯನ್ನು ಹೇಳುತ್ತಾರೆ, ದೇವತೆಗಳ ಕಥೆಗಳನ್ನು ಹೇಳುತ್ತಾರೆ, ಎಲ್ಲ ವಿಧವಾದ ಕಥೆಗಳನ್ನು ಹೇಳುತ್ತಾ ಬಗೆ ಬಗೆಯಾಗಿ ಅದರ ಉಪಕಾರವನ್ನು ನಮಗೆ ಮಾಡಿಕೊಡ್ತಕ್ಕಂಥ ಹಿರಿಮೆ ಮಹಾಭಾರತದ್ದು. ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ, ಈಗಾಗಲೇ ಗುರುರಾಜರಾಜ ಹೇಳಿದ್ದಾರೆ, ಹರಿಕಥಾಮೃತಸಾರ ವಾರ ಪೂರ್ತಿಯಾಗಿ 400 ರೂಪಾಯಿ ಬೆಲೆಯ ಪುಸ್ತಕನ 350ಕ್ಕೆ ಕೊಡಬೇಕು ಅಂತ ಕೇಳಿದ್ದಾರೆ. ಅವರು ಕೇಳೋದ್ರಲ್ಲಿ ಆಶ್ಚರ್ಯ ಇಲ್ಲ, ಅವರೊಂದು ಹೇಳಲಿಲ್ಲ, ಆ ಪುಸ್ತಕ ಪ್ರಕಾಶನ ಮಾಡಿಸಿದವರೇ ಅವರು. ಆದ್ದರಿಂದ ಅವರು ಇಡೀ ಪುಸ್ತಕದ ಪ್ರಕಾಶನದ ವೆಚ್ಚವನ್ನು ಪೂರ್ತಿಯಾಗಿ ಅವರು ಭರಿಸಿದ್ದಾರೆ. ಅವರು ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ಅದನ್ನು ಪ್ರಿಂಟ್ ಮಾಡಿಸಿರೋದ್ರಿಂದ ಅವರ ಅಪೇಕ್ಷೆಯಂತೆ ಈ ವಾರ ಪೂರ್ತಿಯಾಗಿ ಅದನ್ನು 350 ಕೂಡ ಕೆಲಸ ಮಾಡಿದೆ. ಅವರು ಹೇಳಿದ ಹಾಗೆ ಪ್ರತಿ ದಿವಸ ಕೂಡ ಹೆಸರು ಬರೆಸಿ ಒಟ್ಟಿಗೆ 1 ದಿವಸ ಕೊಟ್ಬಿಡುವುದು, ಎಲ್ಲರಿಗೂ ಕೂಡ 1 ದಿವಸಗಿಂತ ಬೇಕು ಅಂತ ಹೆಸರು ಬರೆಸ್ತಾ ಹೊರಟುಬಿಟ್ರೆ 1 ದಿವಸ ಕೊಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.